ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சுதம் சாபான் மணிபுரிப விமோசனம் ஸ்வநாம க்ரஹணாதேவா நிரஸ்த க்ரஹ விக்ரஹம் வ்ருந்தாவனகதம் வந்தே ப்ரஹ்மருந்திரேந்திர வந்திதம் ஸ்வாந்தஸ்தானந்த சய்யாயா பூர்ணஜானரசாரண்யசே உத்துங்கவாக்தரங்காய மத்வதுக்தாப்தயே நம. குருமகில குணஜம் சத்குணைகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்யநிர்வூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. அஜ்ஞாதிவிருச்சேதம் புத்திசம்பிரதாயகம் விஜயான விமலம் சாந்தம் விஜயாட்சபுரம் பஜே ஸ்ரீ குருப்போ நம. ஹரி ஓம். பகவந்தன ஸ்தோத்திர முன்வருத்தா இது பரமகருணாகர பரதெய்வ சுவாதந்திர புருஷா என்ப சொல்லாது. அதரல்லி நோடிது ಯಾವ ಭಗವದ್ ರೂಪವನ್ನು ಸ್ತೋತ್ರ ಮಾಡುತ್ತಾ ಇರೋದು ಅಂದರೆ ನಮ್ಮ ಹೃದಯದಲ್ಲಿರುವ ಭಗವದ್ ರೂಪ. ಎಂಥ ಭಗವದ್ ರೂಪ ಇದು ಅಂದರೆ ಬ್ರಹ್ಮಾಂಡದೊಳಗಿರುವ ಸಕಲ ಸ್ವತ್ತಮರ ಬಿಂಬದಿಂದ ಅಭಿನ್ನನಾದ ಪರಮಗುರುವಿನ ಬಿಂಬದಿಂದ ಅಭಿನ್ನನಾದ ಸ್ವಗುರುವಿನ ಬಿಂಬದಿಂದ ಅಭಿನ್ನನಾದ ನಮ್ಮ ಬಿಂಬಮೂರ್ತಿ. ಅವನ ಗುಣಗಳು ಚಿಂತನ ಅಂದರೆ ನೀನೇ ಗುರುಗಳಲ್ಲಿ ಇಷ್ಟು ಗುಣಗಳು ಅವರವರಿಗೆ. ಈ ದೇವತೆಗಳು ಇದ್ದಾರೆ, ಸಕಲ ಸೋತ್ತಮರು ಅಂದರೆ ದೇವತೆಗಳು ಎಲ್ಲರೂ ಬಂದರು. ಅದರಿಂದ ಅವರಲ್ಲಿ ಇಂಥ ಗುಣಗಳನ್ನು ಪ್ರಕಟ ಮಾಡಿದ ದೇವರೇ ನನ್ನಲ್ಲಿ ಇದ್ದಾರೆ, ಅಥವಾ ನೀನೇ ಎಲ್ಲರಲ್ಲಿ ಇಂಥ ಗುಣಗಳು ಪ್ರಕಟ ಮಾಡಿದ್ದೀಯ. ಮುಂದೇನು, ನನ್ನ ಯೋಗ್ಯತೆಗೆ ಈ ಜನ್ಮದಲ್ಲಿ ನನ್ನ ಯೋಗ್ಯತೆಗೆ ತಕ್ಕಂತ ಗುಣಗಳನ್ನು ನೀನೇ ಪ್ರಕಟ ಮಾಡು ಅಂತ ತಾತ್ಪರ್ಯದಿಂದ ಭಗವಂತನ ಗುಣಗಳನ್ನು ಚೆನ್ನಾಗಿ ಸ್ತೋತ್ರ ಮಾಡುತ್ತಾ ಇದ್ದಾರೆ. ವಾಸುದೇವ ಮುರವೈರಿ ಆಯಿತು, ಮುಚುಕುಂದ ವರದ ಆಯಿತು. ವಾಸುದೇವ ವರತೀರ್ಥಪತ್ತ ಪ್ರಣತಾರ್ಥಿ ದೂರ. ಈ ಭಗವಂತನನ್ನ ವಾಸುದೇವ ಅಂತ ಸ್ತೋತ್ರ ಮಾಡುತ್ತಾರೆ. ವಾಸನಾತ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತಿ. ಎಲ್ಲಿದ್ದಾನೆ ವಾಸುದೇವ ಅಂದರೆ ನಮ್ಮ ಶಿರಸ್ಸಿನ ಮೇಲೆ ನಿಂತಿದ್ದಾನೆ. ಹೌದಾ, ದ್ವಾದಶ ದಲ ಕಮಲದಲ್ಲಿ ಮುಕ್ತಾಮುಕ್ತ ನಿಯಾಮಕ ವಾಸುದೇವ ನಿಂತಿದ್ದಾನೆ. ಆತ ಹೇಗಿದ್ದಾನೆ ವಾಸುದೇವ ಅಂದರೆ ಹೇಳ್ತಾ ಇದ್ದಾರೆ, ವರತೀರ್ಥ ಪೆತ್ತ. ವರತೀರ್ಥವನ್ನ ಪೊತ್ತ ಅಲ್ಲ, ಪೆತ್ತ ಅಂದ್ರೆ, ಪೆತ್ತ ಅಂದ್ರೆ ಹೆತ್ತ. ತೀರ್ಥವನ್ನ ಪಾದದಿಂದ ಪಡೆದಂತಹ ಸ್ವಾಮಿ. ಯಾಕೆ ವಾಸುದೇವನನ್ನ ವರತೀರ್ಥ ಪೆತ್ತ ಅಂತ ಯಾಕೆ ಚಿಂತನೆ ಮಾಡಬೇಕು ಅಂದ್ರೆ, ನಿತ್ಯ ಗುರುಮಂತ್ರ ಕಾಲದಲ್ಲಿ ಸದಾ ಧ್ಯಾನ ಸ್ನಾನ ಕಾಲದಲ್ಲಿ ನಮ್ಮ ಶಿರಸ್ಸಿನ ಮೇಲಿರುವ ವಾಸುದೇವ ಆತನ ಪಾದಾರವಿಂದದಿಂದ ಬರತಕ್ಕಂಥ ಅದ್ಭುತ ತೀರ್ಥಧಾರೆ ಬ್ರಹ್ಮಗಂಧದ ಮೂಲಕ ನಮ್ಮ ಶರೀರದೊಳಗೆ ಪ್ರವೇಶ ಮಾಡಿ ನಾಡಿಗಳ ಮೂಲಕ ಇಡೀ ಶರೀರದಲ್ಲಿ ಆ ಪ್ರವಾಹ ಹೇಗೆ ಅಲಕನಂದ ಪ್ರವಾಹ ನೋಡಿದ್ದೀರಾ ಮದುರಿಯಲ್ಲಿ, ಕೊಚ್ಚಿಕೊಂಡು ಬರ್ತಾ ಇರುತ್ತೆ, ಅಂಥ ವೇಗದಿಂದ ಬರ್ತಾ ಇರುತ್ತೆ. ಆ ಚಿಂತನೆ ಇಲ್ಲೇ ಬರಲಿ, ನಮ್ಮ ಶಿರಸ್ಸಿನ ಮೇಲಿರುವ ಭಗವಂತನಿಂದ ಬರುವ ಅಪರೂಪದ ಪ್ರವಾಹ, ಆ ತೀರ್ಥ ಪ್ರವಾಹ ನಮ್ಮ ಇಡೀ ಶರೀರದಲ್ಲಿ ಎಡ ಬಲ ಮಧ್ಯೆ, ಎಡದಲ್ಲಿ ಗಂಗಾ ಬಲದಲ್ಲಿ ಯಮುನಾ ಮಧ್ಯೆ ಸರಸ್ವತಿ, ಹೀಗೆ ಅಷ್ಟು ಮಾತ್ರ ಅಲ್ಲ, ಆ ಮೂರು ಪ್ರಧಾನ ನಾಡಿಗಳ ಮೂಲಕ ಇಡೀ 72,000 ನಾಡಿಗಳಲ್ಲಿ ಭಗವಂತನ ಅಪರೂಪದ ವಿಜೃಂಭಣೆಯಿಂದ ಬರತಕ್ಕಂಥ ಪಾದಧಾರೆ ನನ್ನ ಎಲ್ಲಾ ದೋಷಗಳನ್ನು, ನಾಡಿಗಳ ಮೂಲಕವೇ ಇಂದ್ರಿಯಗಳೆಲ್ಲ ಕೆಲಸ ಮಾಡೋದು, ನಾಡಿಗಳಲ್ಲಿ ಪಾಪ ತುಂಬಿದ್ರೆ ಆ ನಾಡಿಗಳ ಮೂಲಕ ನಡೆಯುವ ಇಂದ್ರಿಯಗಳು ಪಾಪದ ಹಾದಿಯಲ್ಲೇ ಹೋಗ್ತಾ ಇರುತ್ತೆ. ಆ ಹಾದಿಗೆ ಹೋಗದಂತೆ ಮಾಡುವ, ನಾಡಿಗಳಲ್ಲಿರುವ ಪಾಪವನ್ನು ಕೊಚ್ಚಿ ಹಾಕುವ ಅದ್ಭುತವಾದ ಪ್ರವಾಹ ನನ್ನ ಇಡೀ ಶರೀರದಲ್ಲಿ ಬಂದು ಅದನ್ನು ತೆಗೆದು ಹಾಕಿಬಿಡ್ತಾ ಇದೆ. ಬರೀ ದೋಷಗಳನ್ನು ತೆಗೆಯುವುದು ಮಾತ್ರ ಅಲ್ಲ, ನನ್ನೊಳಗೆ ಅದ್ಭುತವಾದ ಗುಣಗಳನ್ನೆಲ್ಲ ತರುತ್ತಾ ಇದೆ. ಇಂಥ ಅದ್ಭುತ ಪ್ರವಾಹ ಬರ್ತಾ ಇದೆ ಎಂಬ ಚಿಂತನೆ ಗುರುಮಂತ್ರ ಕಾಲಕ್ಕೆ ಮಾಡಬೇಕು. ಅಲ್ಲಿ ನಾವು ಹೋಗಿಬಿಡಬೇಕು. ಆ ಭಗವಂತನಿಂದ ಬರತಕ್ಕಂಥ ಪಾದಧಾರೆ ಈ ಥರ ಇದೆ ಅಂತ ಯಾರು ಮನಃಪೂರ್ವಕವಾಗಿ ಚಿಂತನೆ ಮಾಡಿ, ಇದು ಮಾನಸಿಕ ಸ್ನಾನ, ಈ ಸ್ನಾನ ಯಾರು ಮಾಡುತ್ತಾರೋ ಈ ಸ್ನಾನದ ಫಲ ಏನಯ್ಯ ಅಂದರೆ ಹೇಳುತ್ತಾರೆ, ಸಾರ್ಧ ತ್ರಿಕೋಟಿ ತೀರ್ಥೇಶು ಸ್ನಾನಾತ್ ಅನಂತ ಗುಣಾಧಿಕ. 3.5 ಕೋಟಿ ತೀರ್ಥಗಳಲ್ಲಿ ಏಕಕಾಲದಲ್ಲಿ ಸ್ನಾನ ಮಾಡಿದರೆ ಎಷ್ಟು ಫಲ ಬರಬೇಕೋ 8 ಅನಂತ, ಬ್ಲಾಂಕ್ ಚೆಕ್ ಕೊಟ್ಬಿಡ್ತಾರೆ. ಅಷ್ಟೇ ಅಲ್ಲ, ಅಪಮೃತ್ಯು ಪರಿಹಾರಕಂ, ಅಪಮೃತ್ಯುವನ್ನು ತೆಗೆದು ಬಿಡುತ್ತೆ. ಅಷ್ಟೇ ಅಲ್ಲ, ಶ್ರೀಹರಿಯಲ್ಲಿ ಭಕ್ತಿಯನ್ನು ಕೊಡತಕ್ಕಂಥದ್ದು ಈ ಅಪರೂಪದ ಸಾಧನೆ. ಅದಕ್ಕೆ ಗುರುಮಂತ್ರ ಮಾಡು ಮನುಜ ಅಂತ ಹೇಳ್ತಾರೆ. ನೋಡಿ, ಎಲ್ಲ ಮಂತ್ರಗಳಲ್ಲಿ ಈ ಮಂತ್ರ ಗುರುಮಂತ್ರ, ದೊಡ್ಡದಾದ ಮಂತ್ರ ಇದು. ಆದ್ದರಿಂದ ಇದು ಗುರುಗಳ ಉಪದೇಶದಿಂದಲೇನೇ ಪಡ್ಕೊಳ್ಬೇಕು. ಅದಕ್ಕೆ ಹೇಳಿದ್ರು, ಇಷ್ಟಕ್ಕೂ ಕಾರಣ ಯಾರು? ಶುದ್ಧಿ ಮಾಡಿದ ಯಾರು? ವಾಸುದೇವ. ವರ ತೀರ್ಥ ಪೆತ್ತ ಪ್ರಣತಾರ್ಥಿ ದೂರ. ಆ ತೀರ್ಥದ ಮೂಲಕ, ತನ್ನ ಪಾದದಿಂದ ಬರತಕ್ಕಂಥ ಅದ್ಭುತವಾದ ತೀರ್ಥದಿಂದ ನಮ್ಮ ಆರ್ತಿಯನ್ನೆಲ್ಲ ತೆಗೆದು ಬಿಡುತ್ತಾನೆ. ನಮ್ಮ ಕಷ್ಟಗಳು ಎಲ್ಲ ಪರಿಹಾರ ಮಾಡತಕ್ಕ ಸ್ವಾಮಿ. ಅಲ್ಲೂ ಹೇಳುತ್ತಾರೆ, ನಮ್ಮ ಆರ್ತಿ ಅಂದರೆ ಕಷ್ಟ, ಕಷ್ಟಕ್ಕೆ ಕಾರಣ ಏನು? ಪಾಪ. ಪಾಪಕ್ಕೆ ಕಾರಣ ಏನು? ಅಜ್ಞಾನ. ಅಜ್ಞಾನ ವಿಶೇಷವಾಗಿ ನಮ್ಮಲ್ಲಿ ಕೂತಿದೆ. ಅದನ್ನು ತೆಗೆಯುವಂಥ ತೀರ್ಥ ಬರ್ತಾ ಇದೆ. ಕರಿಭಯ ವಿನಾಶ, ಕರವುಗಳ ಕಾಯ್ದ ಚೀರವಸನಗೇಯ ಚಿತ್ತಜನಯ್ಯ. ಕರಿಭಯ ವಿನಾಶ, ಕರಿಭಯ ವಿನಾಶ, ಆನೆಯ ಭಯವನ್ನ ನಾಶ ಮಾಡಿದ. ಗೊತ್ತಲ್ವ ಗಜೇಂದ್ರ ವಂಶಘಟ್ಟ? ಏನು ಗೊತ್ತು? ಆನೆ ಎತ್ತು ಸರೋವರಕ್ಕೆ ಇಳಿತು, ಮೊಸಳೆ ಹಿಡಿತು, ದೇವರನ್ನು ಕೂಗಿ ಕರೆಯಿತು, ದೇವ ಬಂದ, ಮೊಸಳೆಯನ್ನು ಕತ್ತರಿಸಿದ, ಉದ್ಧಾರ ಮಾಡಿದ ಗಜೇಂದ್ರ ಮೋಕ್ಷ. ಸಿಂಪಲ್ ಆಗಿ ಹೇಳ್ತಾರೆ, ಗಜೇಂದ್ರ ಮೋಕ್ಷ ಘಟ್ಟ ಅಷ್ಟು ಸುಲಭವಾದ್ದಲ್ಲ, ಅಷ್ಟು ಬೇಗ ಮುಗಿಯೋದಲ್ಲ, ಬಹಳ ಆನಂದ ಕೊಡತಕ್ಕಂಥ ಘಟ್ಟ. ನೋಡೋ ಕಣ್ಣಿಂದ ನೋಡಿದರು ಹೇಗೆ ಅಂದರೆ, ಇಂದ್ರದ್ಯುಮ್ನ ಮಹಾರಾಜ ಭಗವಂತನ ಶರಣಾಗತನಾಗಿ ದೇವರ ಅರ್ಚನೆಯಲ್ಲಿ ತೊಡಗಿದ್ದ. ಎಲ್ಲವನ್ನೂ ಬಿಟ್ಟು ದೇವರ ಪಾದಾರವಿಂದಕ್ಕೆ ಶರಣಾಗತನಾಗಿದ್ದ, ಶ್ರೀಹರಿಯನ್ನೇ ಹೊಂದಿದ್ದ. ಆದರೆ ಅಗಸ್ತ್ಯರು ಬಂದಾಗ ಎದ್ದಿಲ್ಲ, ಉದಾಸೀನವಾಗಿ. ಯಾಕೆ ಉದಾಸೀನವಾಗಿದ್ದ ಅಂತ ಪ್ರಶ್ನೆ ಬಂದರೆ ಅಲ್ಲೂ ಹೇಳುತ್ತಾರೆ, ಅದು ಅಧ್ಯಾತ್ಮ ರಸರಂಜನೆಯಲ್ಲಿ ಹೇಳುತ್ತಾರೆ. ಶಾಸ್ತ್ರದ ವಚನಗಳು ಹೇಗಿರುತ್ತೆ ಅದು ಕೆಲವೊಮ್ಮೆ ನಾವು ಮೇಲ್ನೋಟಕ್ಕೆ ಅರ್ಥ ಮಾಡಿಕೊಂಡ್ರೆ ಕೆಡವುವಂತೆ ಇರುತ್ತಯ್ಯ. ಯಾವಾಗಲೂ ಒಂದೇ ಥರ ಇರಲ್ಲ, ಅದಕ್ಕೆ ಹಾಗೂ ಹೀಗೂ ಎಲ್ಲ ಸರಿ ಮಾಡಿಕೊಂಡು ನೋಡಬೇಕು. ಕಾಲಕಾಲಕ್ಕೆ ಶಾಸ್ತ್ರ ವಚನದ ಅರ್ಥ ಬದಲಾವಣೆ ಆಗ್ತಾ ಇರುತ್ತೆ. ಹೇಗೆ? ಪೂಜಾ ಕಾಲದಲ್ಲಿ ಯಾರ ಜೊತೆಯಾದರೂ ಮಾತಾಡಿದರೆ ಅಥವಾ ಅವರ ಕಡೆ ಗಮನ ಕೊಟ್ಟರೆ, ದೇವರ ಕಡೆ ಕೊಡುವ ಗಮನ ಬೇರೆಯವರ ಕಡೆ ಕೊಟ್ಟರೆ, ಎದ್ದರೆ ಅವರನ್ನ ಕರೆದರೆ ನರಕ, ಮಹಾನರಕ. ದೇವರನ್ನ ಏನು ವಿಶೇಷವಾಗಿ ಮರೆತದ್ದಕ್ಕೆ, ದೇವರನ್ನ ಬಿಟ್ಟು ಬೇರೆ ಕಡೆ ಹೋಗಿದ್ದಕ್ಕೆ ಈ ಪ್ರಾಪ್ತಿ. ಆದರೆ ಇಷ್ಟು ಹೇಳಿದ ಶಾಸ್ತ್ರ ಕಳಗಿ ಇನ್ನೊಂದು ಹೇಳುತ್ತೆ, ಅದೇ ಬಂದವರು ನಿನಗಿಂತ ಉತ್ತಮರಾದ ಜ್ಞಾನಿಗಳಾಗಿದ್ರೆ ಏಳದಿದ್ರೆ ನರಕ, ಏಳದಿದ್ರೆ ನರಕ, ಅವರ ಹತ್ತಿರ ಹೋಗಿ ಮಾತಾಡದಿದ್ರೆ ನರಕ, ಅವರನ್ನ ಕರೆದು ಕೂಡಿಸದಿದ್ರೆ ನರಕ. ಯಾಕೆ ದೇವರನ್ನ ಬಿಟ್ಟು ಅವರನ್ನ ಕರಿಬೇಕು ಅಂದ್ರೆ ಅವರು ಬಂದ ಕೂಡಲೇ ಇಲ್ಲಿರೋ ದೇವರು ಅಲ್ಲಿ ಹೋಗ್ಬಿಟ್ಟಿರ್ತಾರೆ. ನಾವು ಪೂಜಾ ಮಾಡುವ ಕಡೆಗೆ ಏನು ಆವಾಹನೆ ಮಾಡಿರ್ತೇವೆ, ಆ ದೇವರ ಸನ್ನಿಧಾನ ಎಲ್ಲ ದೊಡ್ಡವರು ಬಂದಾಗ ಅಲ್ಲಿ ಹೋಗಿರುತ್ತೆ. ಮತ್ತೆ ಅವರನ್ನ ಬಿಟ್ಟು ಬರೀ ಪ್ರತಿಮಾ ಕಡೆ ನೋಡ್ತಾ ಇದ್ರೆ, ದೇವರನ್ನ ಬಿಟ್ಟು ಬರೀ ಪ್ರತಿಮಾ ನೋಡಿದ ದೋಷ ಬರುತ್ತೆ. ಹೌದಾನೆ? ಅದರಿಂದ ಅಲ್ಲಿ ಇಂದ್ರದ್ಯುಮ್ನ ಮಹಾರಾಜನಿಗೆ ಅಗಸ್ತ್ಯರು ದೊಡ್ಡವರು ಅಂತ ಗೊತ್ತು, ಉದಾಸೀನವಾಗಿ ಯಾಕೆ ಕೂತರು ಅಂದ್ರೆ ಗರ್ವದಿಂದ ಕೂಡಲಿಲ್ಲ. ಈ ಶಾಸ್ತ್ರವಚನ ಎದ್ರೆ ಏನಾಗುತ್ತೋ ಏನೋ ಅಂತ ಇಷ್ಟು ಬಂತು. ಅರ್ಥ ಏನಾಯಿತು? ಆ ರೀತಿಯಾಗಿ ಮಾಡಿದ್ದಕ್ಕೆ ನೀನು ಸ್ತಬ್ಧನಾಗಿ ಕೂತಿದೀಯ. ದೊಡ್ಡವರು ಬಂದಾಗ ಸ್ತಬ್ಧ ಜನ್ಮ ಬರಲಿ. ಸ್ತಬ್ಧ ಜನ್ಮ ಅಂದ್ರೆ ಆನೆ ಜನ್ಮ. ಆನೆ ಜನ್ಮದಲ್ಲಿ ಏನು ಅಂದ್ರೆ ಸ್ತಬ್ಧತೆ ಹೇಗೆ, ತನಗೇನು ಅಂದ್ರೆ ಹಿಂದೆ ನಡೆದದ್ದಲ್ಲ ಇಂದು ನಡೆದದ್ದು ನೆನಪಿರಲ್ಲ ಆನೆಗೆ. ನೆನಪಿಲ್ಲದ ಜನ್ಮ ಅಂದ್ರೆ ಆನೆ. ಅಂಥ ಜನ್ಮ ಬರಲಿ ಅಂತ ಕೊಟ್ರು. ನಂತರ ಆ ಜನ್ಮದಲ್ಲಿ ಬಂದು ಮೊಸಳೆ ಕೈಗೆ ಸಿಕ್ಕಿದಾಗ ಆನೆಗೆ ಹಿಂದಿನದ್ದೇ ನೆನಪಿಲ್ಲ ಅಂದ್ರೆ ದೇವರ ನೆನಪು ಬರುತ್ತೋ, ದೇವರ ಗುಣಗಳ ಪರಿಚಯ ಬರುತ್ತೋ, ಹಿಂದೆ ತಾನು ಅಧ್ಯಯನ ಮಾಡಿದ್ದೆಲ್ಲ ನೆನಪು ಬರುತ್ತೋ ಅಂದ್ರೆ ಹೇಳ್ತಾರೆ, ಅಷ್ಟರವರೆಗೂ ಮರವು ಕೊಟ್ಟ ಸ್ವಾಮಿಯೇ ಅದು ಮೊದಲಿಂದ ಬರಬೇಕು. ಇಂದ್ರದ್ಯುಮ್ನ ಮಹಾರಾಜನಿಗೆ ಇಡೀ ಜ್ಞಾನವನ್ನ ಕೊಟ್ಟು ತನ್ನ ಶರಣಾಗತರನ್ನಾಗಿ ಮಾಡಿಕೊಂಡಿದ್ರೂ ಕೂಡ ರಹಸ್ಯಗಳನ್ನು ತಿಳಿಸಿಕೊಡದೇ ಇದ್ದ ದೇವ, ದೊಡ್ಡವರು ಬಂದಾಗ ಹೇಳಬೇಕು ಎಂಬ ಆ ರಹಸ್ಯ ತಿಳಿಸಿಕೊಡದೆ ಹಾಗೆ ಇರುವಂತೆ ಮಾಡಿ ಶಾಪ ಕೊಡಿಸಿದ ದೇವ, ಆನೆ ಜನ್ಮ ಬರೆಸಿದ ದೇವ, ಆನೆ ಜನ್ಮದಲ್ಲಿ ಎಲ್ಲ ಮರೆಸಿದ ದೇವ, ಆ ದೊಡ್ಡವರ ಶಾಪಕ್ಕೆ ನಿಮಿತ್ತವಾದ ಕರ್ಮ ಇಲ್ಲಿ ಆ ಮೊಸಳೆಯಿಂದ ಹೆಣಗಾಟದಲ್ಲಿ ಕಳೆದ ಹೋದಾಗ, ಪಾರಬ್ಧ ಕರ್ಮ ಕಳೆದಾಗ ಆಗ ಸ್ವಾಮಿ ತನ್ನ ನೆನಪು ತಾನೇ ಕೊಟ್ಟ. ಹಿಂದಿನ ವಿಶೇಷವಾಗಿರತಕ್ಕಂಥ ಜ್ಞಾನವೆಲ್ಲ ನೆನಪಾಗ್ತಾ ಇದೆ. ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ. ಹಾಗಾದರೆ ಇಲ್ಲಿ ನೋಡಬೇಕಾಗಿದ್ದೇನಯ್ಯ ಅಂದರೆ, ಯಾವನಾದರೇ ಆ ರಾಜನಿಗೆ ಶರಣಾಗತಿಯನ್ನು ಕೊಟ್ಟನೋ ಆ ತಿಳ್ಕೊಂಡ ಜ್ಞಾನದಲ್ಲಿ ಚೂರು ಆಚೆ ಈಚೆ ಇವನೇ ಆ ರಾಜನ ಕರ್ಮಾನುಸಾರ ತಿಳಿಸಿದನೋ, ದೊಡ್ಡವರು ಬಂದಾಗ ಹೀಗೆ ಮಾಡಿಸಿದನೋ, ಶಾಪ ಕೊಡಿಸಿದನೋ, ಅವನೇ ಉದ್ಧಾರ ಮಾಡಿದ. ಹೇಗೆ? ಶರಣಾಗತನಾಗಿದ್ದಕ್ಕೆ. ಶರಣಾಗತರನ್ನು ಭಗವಂತ ಎಂದೂ ಬಿಡಲ್ಲ. ಇದು ಕರಿ ಭಯ ನಾಶ. ಕರಿಗೆ ಬಂದ ಭಯ ಯಾವುದಯ್ಯ ಅಂದರೆ ಅಹಂಕಾರದ ಭಯ. ಅಹಂಕಾರದ ಭಯ, ನಾನು ನನ್ನವರು, ನಾನು ಸಾಕು ನನ್ನವರು ಸಾಕು ಎಲ್ಲದಕ್ಕೂ ಅಂತ ಅಂದುಕೊಂಡಂಥ ಆ ಭಯ ಕೂತಿತ್ತು. ಅಂದರೆ ದೇವರ ಮರವಿನ ಭಯ ಬಂದಿತ್ತು. ಆ ಭಯ ದೂರ ಮಾಡಿದ್ದೇ ತಾನು ಒಳಗಿದ್ದು ತನ್ನ ನೆನಪು ಕೊಟ್ಟು. ಈಗಲೂ ನಮಗೆ ಸಂಸಾರ ಭಯ ಇದೆ. ಮತ್ತೆ ಸಂಸಾರ ಇದ್ರೂ ಕೂಡ ಭಯ ಇರಬಾರದು ಅಂತಾದರೆ ಸಂಸಾರ ನಮಗೆ ಭಯ ಯಾವಾಗ ಕೊಡುತ್ತೆ? ದೇವರ ನೆನಪಿಲ್ಲದಿದ್ರೆ. ದೇವರ ನೆನಪಿಲ್ಲ ಸಂಸಾರ ಭಯ ಕೊಡುತ್ತೆ, ದೇವರ ನೆನಪಿತ್ತ ಸಂಸಾರ ಭಯ ಕೊಡಲ್ಲ. ಅದಕ್ಕೆ ಕೇಳ್ತಾ ಇದ್ದಾರೆ, ಕರಿ ಭಯ ವಿನಾಶ. ಹೇ ಸ್ವಾಮಿ, ಆನೆ ಒಳಗಿದ್ದು ಆನೆಗೆ ನಿನ್ನ ಸ್ಮೃತಿ ನೀನೇ ಹೇಗೆ ತಂದುಕೊಟ್ಟಿಯೋ, ನಾನು ಆನೆಯ್ಯ ಎಲ್ಲ ಮರೆತಿದ್ದೇನೆ. ಮನುಷ್ಯ ಜನ್ಮ ಅಂತ ಹೆಸರಷ್ಟೇ, ಬೆಳಿಗ್ಗೆದ್ದಾಗಲಿಂದ ನೀನು ನೆನಪೇ ಬರಲ್ಲ. ಆನೆ ಥರ ಹೋಗ್ತಾನೇ ಇರ್ತೀನಿ. ಅದಕ್ಕೇನು ಕಾಣಿಸಿದ್ದೆಲ್ಲ ತಿನ್ನಬೇಕು ಮಾಡಬೇಕು ಖುಷಿಯಾಗಿ ತಿರುಗಬೇಕು ಆ ಕಾಡಿನಲ್ಲಿ. ತನ್ನವರ ಜೊತೆಗೆ ಖುಷಿಯಾಗಿರೋದೇ ಆನೆ ಮಾಡೋ ಕೆಲಸ. ಮತ್ತೆ ನಾವು ಮಾಡೋದೇನು? ದೊಡ್ಡದಾಗಿ ಏನಿಲ್ಲ, ಅದೇ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸ್ವಾಮಿ, ಈ ಕೆಲಸದಲ್ಲಿ ತೊಡಗಿದ್ದೇನೆ, ನನಗೂ ನಿನ್ನ ನೆನಪು ಕೊಡಯ್ಯ ಹರಿಯೇ. ಮತ್ತೆ ಎಷ್ಟು ಪ್ರಾರ್ಥನೆ ಬಂದಿದೆ. ಬರೇ ಗಜೇಂದ್ರ ಮೋಕ್ಷ ಕಟ್ಟ ಅಂದ್ರೆ ಏನೋ ಒಂದು ಆನೆ ಮೊಸಳೆ ಯುದ್ಧ ಆನೆಯನ್ನು ರಕ್ಷಣೆ ಮಾಡಿದ ಅಂತಲ್ಲ. ಸ್ವಾಮಿ, ನಮ್ಮ ಕರ್ಮವನ್ನ ಕಳಿಯಲಿಕ್ಕೆ ಕಾದು ಕೂತಿರ್ತಾನೆ. ಅಲ್ಲಿ ಪ್ರಶ್ನೆ ಬರುತ್ತೆ, ಸಾವಿರ ವರ್ಷಗಳ ಕಾಲ ಹೆಣಗಾಡತಾ ಒದ್ದಾಡಿದ ಗಜೇಂದ್ರ ಕೊನೆಗೆ ಕೂಗಿ ಕರೆದಾಗ ಓಡಿ ಬಂದ. ಮೊದಲೇ ಯಾಕೆ ಬರಲಿಲ್ಲ ಅಂದ್ರೆ ಅಹಂಕಾರ ಇತ್ತು, ಬರಲಿಲ್ಲ. ಅಹಂಕಾರ ಅವನದ್ದೇ, ಕೊಟ್ಟದ್ದು ಯಾರು? ನೀನೇ.
ಅಂದರೆ ಆ ಅಹಂಕಾರ ಹೋಗೋ ಪರ್ಯಂತ ಅಹಂಕಾರವನ್ನು ಹುಟ್ಟಿಸಿ ಅದನ್ನ ಆ ಪಾರಬ್ಧ ಕರ್ಮದ ಸಣಗಾಟದಲ್ಲಿ ಅಹಂಕಾರ ಕಳೆದು ನಂತರ ತಾನೇ ಓಡಿ ಬಂದ. ಹಾಗೆ ನೀನು ಅಷ್ಟೇ ಸ್ವಾಮಿ, ನನ್ನ ಉದ್ಧಾರ ಮಾಡು. ಕರವುಗಳ ಕಾಯ್ದ, ಅದಕ್ಕೆ ಹೇಳ್ತಾರೆ ಕರುಗಳನ್ನು ಕಾಯ್ದ. ಗೋಪಾಲ ಬಾಲಕನಾಗಿ ಸ್ವಾಮಿ ಒಂದು ಕರುಗಳನ್ನು ಕಾಯ್ದ, ಹೌದಲ್ವಾ, ಚೆನ್ನಾಗಿ ಕಾಯ್ದ. ದೇವರು ಕಾದಾಗ ಆ ಕರುಗಳೆಲ್ಲ ಏನಾಯಿತು ಹೇಳಿದ್ರಲ್ಲ, ಒಂದು ತಿಂಗಳ ಕರುಗಳು ಇಂದಿರೇಶ ಮೇಯಿಸಲು ಒಂದು ವರ್ಷ ಕರುಗಳಂತೆ ಆನಂದದಿಂದ ಬೆಳೆದವು. ಅಜಗಳಂದಿದ್ದ ಕರುಗಳು ಗಜಗಳಂತೆ ಆದವು. ತ್ರಿಜಗ ದೊಡೆಯ ವಿಜಯ ವಿಠಲ ವ್ರಜಕ್ಕೆ ಧೊರೆಯು ಆಡಿದ. ಈ ರೀತಿಯಲ್ಲಿ ಸ್ವಾಮಿ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಕರುಗಳ ಕಾಯ್ದ. ಮುಂದೆ ಹೋಗೋಣ. ದೇವರು ಕರು ಕಾಯ್ದ್ರೆ ಏನಂತೆ ನಮಗೇನಂತೆ? ಅದರಿಂದ ಚಿಂತನೆಯಿಂದ ನಮಗೇನು ಬಂತು, ಯಾಕೆ ಆ ಶಬ್ದ ಪ್ರಯೋಗ ಮಾಡಿದ್ರು ಹೇಳ್ತಾರೆ. ಕರುಗಳು ಯಾರ ಕರುಗಳೆಲ್ಲ? ದೇವತೆಗಳೇ ಬಂದಿತ್ತು, ಎರಡು ಮಾತಿಲ್ಲ. ದೇವರ ಹಸ್ತ ಸ್ಪರ್ಶ ಸಾಕ್ಷಾತ್ತಾಗಿ ಆಗಬೇಕಾದರೆ ದೇವತೆಗಳೇ ಅಲ್ಲಿ ಬಂದಿದ್ದಾರೆ. ಅಲ್ಲಿ ಪ್ರಶ್ನೆ, ದೇವತೆಗಳೇ ಆ ಕರುಗಳ ಆಕಳುಗಳ ರೂಪದಲ್ಲಿ ಬಂದು ದೇವರ ಸುತ್ತ ತಿರುಗಾಡಿದರಲ್ಲ, ಆ ಆಕಳಾದಾಗ ಕರುವಾದಾಗ ಅವರಿಗೆ ತಮ್ಮ ಜ್ಞಾನ ಹಿಂದಿನ ನೆನಪೆಲ್ಲ ಇತ್ತೋ ಇಲ್ಲವೋ ಅಂತ ಪ್ರಶ್ನೆ. ಇಲ್ಲ ಅನ್ನೋದು ಉತ್ತರ. ದೇವತೆಗಳೇ ಆಗಿದ್ರೂ ಕೂಡ ಯಾಕೆ ಯಾದವರಾದ ದೇವತೆಗಳೆಲ್ಲ ಸ್ವಯಂ ಅಪ್ಪ ಅಂತ ಕರೆಸಿಕೊಂಡ ವಸುದೇವ ಅಪ್ಪನಂತೆ ಇದ್ದ ನಂದಗೋಪ ಹೇಳೋದೇನು, ಸ್ವಾಮಿ ನಮ್ಮ ಪಕ್ಕದಲ್ಲಿದ್ದರೆ ಅವನನ್ನು ಸ್ವಾಮಿ ಅಂತಲೇ ನೋಡಲಿಲ್ಲ, ಮಗ ಮಗ ಅಂತಲೇ ನೋಡಿದು ಅಂತ ಕೊನೆಗೆ ಹೇಳುತ್ತಾರೆ. ಹೌದಾನೆ? ಹಾಗಾದರೆ ಮನುಷ್ಯರಂತೆ ಬಂದ ದೇವತೆಗಳಿಗೇನೆ ಆ ಎಚ್ಚರ ಇಲ್ಲ, ಪಶುಗಳಂತೆ ಬಂದಿರತಕ್ಕಂಥ ಅವರಿಗೆ ಸ್ವಾಮಿ ಕಳೆದೇ ಬಿಟ್ಟಿದ್ದಾನೆ. ಯದ್ಯಪಿ ಯೋಗ್ಯರಾದ ಜೀವರಾಶಿ ದೇವರು ಸುತ್ತೇ ತಿರುಗ್ತಾ ಇದ್ದಾರೆ, ದೇವರೆಂಬ ಎಚ್ಚರ ಇಲ್ಲ, ದೇವರೆಂಬ ಎಚ್ಚರ ಇಲ್ಲ, ದೇವರು ಸುತ್ತೇ ತಿರುಗ್ತಾ ಇದ್ದಾರೆ. ಹಾಗಾದರೆ ದೇವ ನನ್ನ ಎಚ್ಚರನೇ ಇಲ್ಲ, ಎಲ್ಲರ ಸುತ್ತು ತಿರುಗಿದಂತೆ ನನ್ನ ಸುತ್ತು ತಿರುಗ್ತಾ ಇದ್ದಾರೆ ಅಂತ ಬಿಡಲಿಲ್ಲ. ಅದಕ್ಕೆ ಮೋಕ್ಷ ಯೋಗ್ಯರಾದ ಜೀವರಾಶಿಗಳು ಸಂಸಾರ ಅವಸ್ಥೆಯಲ್ಲಿ ಬಿದ್ದು ತಮ್ಮ ಅರ್ಧ ಕರ್ಮದಿಂದ ದೇವರನ್ನ ಮರೆತಿದ್ರು, ದೇವ ಅವರನ್ನ ಮರಿಯ. ಅದಕ್ಕೆ ದಾಸರು ಕೇಳುತ್ತಾರೆ, ನಿನ್ನ ಮರೆಯಲಿಕ್ಕೆ ನನ್ನ ಪಾರಬ್ಧ ಕರ್ಮ ಕಾರಣ, ಎನ್ನ ನೀ ಮರೆಯಲಿಕ್ಕೆ ಯಾವ ಕರ್ಮ ಕಾರಣವೋ, ನಿನಗೆ ಯಾವ ಕರ್ಮವೋ ಅಂತ ಕೇಳುತ್ತಾರೆ. ಅದರಿಂದ ಇಷ್ಟಂತೂ ಸತ್ಯ, ನಾವು ದೇವರನ್ನ ನೆನೆದರು ಮರೆತರು ಸ್ವಾಮಿ ನಮ್ಮನ್ನ ಯಾವಾಗೂ ನೆನಪಿಟ್ಟುಕೊಂಡು ಕಾಯ್ತಾ ಇರ್ತಾನೆ ಎಂಬ ನೆನಪು ಬೇಕಾ? ಸದಾ ನೆನಪು ಬೇಕಾ? ಕರುಗಳ ಕಾಯ್ದ, ದೇವರನ್ನ ಕರುಗಳನ್ನ ಕಾಯ್ದ ಅಂತ ಚಿಂತನೆ ಮಾಡಿದ್ರೆ ನಾವು ಕರುಗಳೇ ತಾನೆ ದೇವರ ಮುಂದೆ. ಇನ್ನ ಹೇಳುತ್ತಾರೆ ತುಂಬಾ ವಿಜಯದಾಸರ ಶಬ್ದ ಎಲ್ಲೆಲ್ಲಿಗೂ ಕರ್ಕೊಂಡು ಹೋಗ್ಬಿಡುತ್ತೆ. ಅದನ್ನು ಹೇಳ್ತಾರೆ, ಪಾರಿಜಾತ ವೃಕ್ಷ ತರುವ ಕಾಲಕ್ಕೆ ಇಂದ್ರದೇವರು ಯುದ್ಧಕ್ಕೆ ಬಂದರು, ಎಲ್ಲರಿಂದ ಕೂಡಿಕೊಂಡು ಸೋತರು. ಸೋತ ಮೇಲೆ ಸತ್ಯಭಾಮಾದೇವಿ ಹೀಯಾಳಿ ಸುಳಿತಾಳೆ, ಏನಂತ, ನಿನ್ನ ಹೆಂಡತಿಗೆ ನಿನ್ನ ಬಲದ ಮೇಲೆ ಅಹಂಕಾರ ಜಾಸ್ತಿ ಆಗಿದೆ, ನನ್ನ ಗಂಡನಿಗೆ ಸಮಾನ ಇಲ್ಲ ಅಂತ ಹೇಳು, ನಿನ್ನ ಬಲ ಎಂಥದ್ದು? ಅವಾಗ ತಲೆ ತಗ್ಗಿಸ್ತಾರೆ, ಅಮ್ಮ ನೀವಿಬ್ಬರು ತಂದೆ ತಾಯಿಗಳು ಜಗತ್ತಿಗೆ ಮರೆತಿದ್ದೇವೆ ಮರೆತಿದ್ದೇವೆ, ನೀವು ನೆನಪು ಕೊಟ್ಟರೆ ನೆನಪಿರುತ್ತೆ, ಮರೆಸಿದ್ರೆ ಮರೆತು ಹೋಗ್ತೇವೆ, ನಾವು ಹೇಗೆ ಗೊತ್ತಾ ನಿಮ್ಮ ಮುಂದೆ? ಅಲ್ಲ, ಇಷ್ಟು ಹೇಳ್ತೀಯ ನಮ್ಮ ಸರಿ ಯುದ್ಧ ಮಾಡ್ತೀಯಲ್ಲ, ಜಗತ್ತಿಗೆ ತಂದೆ ತಾಯಿ ಅಂತ ಹೇಳ್ತೀಯ, ನಮ್ಮ ಸರಿ ಯುದ್ಧ ಮಾಡಿದೀಯಲ್ಲ, ನಾನು ಮಾಡಿದ ಯುದ್ಧ ಎಂಥದ್ದು ಗೊತ್ತಾ? ಕರುಗಳು ಹಾಲು ಕುಡಿಯುವ ಕಾಲಕ್ಕೆ ತಾಯಿಯ ಆ ಕೆಚ್ಚಲೇನಿರುತ್ತೆ ಅದನ್ನು ಹಾಗೆ ಕುಡಿಯಲ್ಲ, ತಿವುದು ತಿವುದು ಕುಡಿಯುತ್ತೆ. ಅಲ್ಲ, ಹಾಲು ಕುಡಿಯೋ ಕಾಲಕ್ಕೆ ಮಾಮೂಲಾಗಿ ಕುಡಿಬೋದಲ್ಲ ಅಂದ್ರೆ ಚೂರು ತಿವುದು ತಿವುದು ಕುಡಿದ್ರೆ ಹಾಲು ಜಾಸ್ತಿ ಬರುತ್ತೆ ಅಂತ ಅದರ ಅಭಿಪ್ರಾಯ. ತಾಯಿ ತಾನಾಗಿ ಬಿಡುತ್ತಾಳೆ ಎಂಬುದು ಕರುವಿಗೆ ಎಚ್ಚರ ಇರಲ್ಲ. ಅದಕ್ಕೆ ಕರುವು ಅದು ಹಾಲು ಕುಡಿಯೋ ಕಾಲಕ್ಕೆ ಅದು ತಿವಿತಾದ್ರೆ ನೋವಾಗಲ್ಲೇನು ಅದಕ್ಕೆ ಆಕಳಿಗೆ ತಡ್ಕೊಂಡಿರುತ್ತಂತೆ, ಇಲ್ಲಿ ಇಲ್ಲಿ ಹಾಲು ಕುಡಿಯಲಿ ಅಂತ. ಹಾಗೆ ನಾವು ಭಗವಂತನಿಗೆ ಅನೇಕ ಅಪರಾಧಗಳು ಭಗವಂತನ ಬಗ್ಗೆ ಮಾಡುತ್ತಾ ಇದ್ದರೂ ಕೂಡ ದೇವ ಸಹನ ಮಾಡಿಕೊಂಡಿರ್ತಾನೆ, ನಮ್ಮನ್ನು ರಕ್ಷಣೆ ಮಾಡುತ್ತಾನೆ. ಅವನು ರಕ್ಷಣೆ ಮಾಡುತ್ತಾನೆ, ನಮ್ಮ ಅಪರಾಧಗಳು ಸಹಿಸಿಕೊಂಡಿರ್ತಾನೆ, ಸರಿ. ಅವನು ನಮ್ಮ ಅಪರಾಧಗಳು ಸಹಿಸಿಕೊಂಡು ರಕ್ಷಣೆ ಮಾಡುತ್ತಾನೆ ಎಂಬ ಎಚ್ಚರ ನನಗೆ ಬರಬೇಕಲ್ಲ, ಅದು ಕೊಡುತ್ತಾನೆ ಭಗವಂತ. ಯಾವಾಗ ಕರುಗಳ ಕಾಯ್ದ ಒಂದೊಂದು ಗುಣಚಿಂತನ ಅಪಾರ ಅಪರೂಪ ಒಳಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಚೀರವಸನಗೆಯ ಚೀರವಸನಗಳನ್ನ ತೊಟ್ಟವರು ಯಾರು? ಋಷಿ ಮುನಿಗಳು. ಚೀರವಸನಗೆಯ ಚೀರ ಅಂದ್ರೆ ಛಿದ್ರ, ಚೀರವಸನ ಅಂದ್ರೆ ನಾರವಸನ. ಅದು ಹುಟ್ಟು ಹುಟ್ಟೇನಾಗುತ್ತೆ, ಮಾಮೂಲು ಬಟ್ಟೆ ಬೇಗ ಹರಿಯಲ್ಲ, ಆ ವಸ್ತ್ರ ಬೇಗ ಹರಿಯುತ್ತೆ, ಬೇಗ ಹರಿಯುತ್ತೆ. ಅದಕ್ಕೆ ಹರಕ ಬಟ್ಟೆ ಉಟ್ಟಂತ ವ್ಯಕ್ತಿ ಸುಧಾ, ಹೌದಲ್ವೋ? ಸುಧಾಮನಿಂದ ವಿಶೇಷವಾಗಿ ಗೇಯ ಸ್ತೋತ್ರ ಮಾಡಿಸಿಕೊಂಡ. ಹೇಗೆ ಕೃಷ್ಣನ ಹತ್ರ ಬಂದ, ಕೃಷ್ಣನನ್ನು ನೋಡಿದ, ಹೆಂಡತಿ ಹೇಳಿದ್ದಕ್ಕೆ ಏನೋ ಕೇಳಬೇಕು ಅಂತ ಬಂದ, ತನಗೇನು ಇದ್ದಿಲ್ಲ ಕೇಳಬೇಕು ಅಂತ. ಹೆಂಡತಿ ಹೇಳಿದ್ದಕ್ಕೆ ಬಂದ, ದೇವರನ್ನು ನೋಡಿ ಎಲ್ಲ ಮೈಮರೆತ, ಮತ್ತು ಹೋಗೋ ಕಾಲಕ್ಕೆ ಅಯ್ಯೋ ಎಲ್ಲ ಮರೆತೆ, ಒಳ್ಳೇದಾಯ್ತು ಬಿಡು, ಕೃಷ್ಣನ ಹತ್ರ ಕೇಳದಿರೋದೇ ಒಳ್ಳೇದು, ಬಹಳ ಸಂತೋಷ ಆಯಿತು. ಅಲ್ಲಿ ಸುಧಾಮ ದೇವರನ್ನ ಎಷ್ಟು ಸಲ ಕುಚೇಲ ಸ್ತೋತ್ರ ಮಾಡಿತ ಅಂದ್ರೆ, ನಾನು ಬಹಳ ಬಡವ, ಇವ ದೊಡ್ಡವ, ಮರೆತಿರ್ತಾನ? ಮರೀಲಿಲ್ಲ, ಸ್ತೋತ್ರ ಮಾಡಿದ, ತನ್ನನ್ನ ಇಡೀ ದಿವಸ ಸಂತೋಷವಾಗಿ ನೋಡಿಕೊಂಡ, ಅದಕ್ಕೂ ಸ್ತೋತ್ರ ಮಾಡಿದ. ನೀನಿಂತವ ನಾನಿಂತವ ಎಷ್ಟು ಆದರ ಮಾಡ್ತೀವಿ ಹರಿಯೇ. ಆದ ಮೇಲೆ ಬರುವ ಕಾಲಕ್ಕೆ ಆಲಿಂಗನ ಕೊಟ್ಟು ಕಳಿಸಿದ, ಸಂತೋಷ ಪಡಿಸಿದ. ಕೊನೆಗೆ ನೆನೆದ ದೇವರನ್ನ, ಸ್ವಾಮಿ ಏನೋ ಕೇಳಬೇಕು ಅಂತ, ಹೆಂಡತಿ ಮಾತಿಗೆ ಏನೋ ಕೇಳಬೇಕು ಅಂತ ಇಟ್ಟುಕೊಂಡಿದ್ದೆ, ಕೇಳಿಬಿಟ್ಟಿದ್ರೆ ನನ್ನ ಭಕ್ತಿ ಲೋಪ ಆಗಿ ತಿರೋಧಾನ ಆಗ್ತಾ ಇತ್ತು, ಅದು ಕೇಳದೆ ಮರುವು ಕೊಟ್ಟಿಯಲ್ಲ, ನಿನ್ನಂತ ಉಪಕಾರ ಮಾಡುವರು ಯಾರಿರ್ತಾರಪ್ಪ. ಹಾಗಾದರೆ ನಮಗೂ ಕೂಡ ದೇವರ ಹತ್ರ ಲಿಸ್ಟ್ ಇಟ್ಕೊಂಡು ಬಂದ್ರೆ ಹೇಗೆ? ನಾವು ಮಾಮೂಲಾಗಿ ಹೊರಗೆ ಬಜಾರಿಗೆ ಹೋಗುವಾಗ ಲಿಸ್ಟ್ ಇಟ್ಕೊಂಡ್ರು ಮರ್ತು ಹೋಗ್ತೀವೋ? ಯಾಕೆ ಲಿಸ್ಟೇ ಮರ್ತು ಹೋಗಿರ್ತೀವಿ, ಲಿಸ್ಟೇ ಮರ್ತು ಹೋಗಿರ್ತೀವಿ. ಹಾಗೆ ದೇವರ ಹತ್ರ ಬಂದಾಗ ಅದು ಬೇಕು ಇದು ಬೇಕು ಎಂಬುದು ಮರೆತು ಬಿಟ್ಟು ನಿಲ್ಲೋ ಒಂದು ಸ್ಥಿತಿ ಸ್ವಾಮಿ ಕೊಟ್ರೆ ಸಾಕು, ಅದನ್ನ ಚೀರವಸನಗೆಯ. ಹಾಗೆ ಚೀರವಸನರು ಯಾರು? ಋಷಿ ಮುನಿಗಳು. ಎಲ್ಲವನ್ನ ಬಿಟ್ಟು ಕಡಲ್ಲೇ ಕೂತು ಭಗವಂತನ ಚಿಂತನೆ ಮಾಡ್ತಾ ಇರ್ತಾರೆ. ಯಾಕೆ? ಅವರಿಗೆ ಸುಖ ಪಡ್ಲಿಕ್ಕೆ ಬರಲ್ವಾ? ಅವರಿಗೂ ಚೆನ್ನಾಗಿ ಕಾರು ಫ್ಲಾಟು ಎಲ್ಲ ಇಟ್ಕೊಂಡು ಆವಾಗಿನ ಕಾಲದ ಪಟ್ಟಣದಲ್ಲಿ ಇದ್ದುಕೊಂಡು ಸುಖವಾಗಿ ಬದುಕಲಿಕ್ಕೆ ಆಗಲ್ವಾ? ಬುದ್ಧಿ ಇಲ್ವಾ? ಒಳ್ಳೆ ಇಂಟೆಲಿಜೆನ್ಸ್ ಎಲ್ಲ ಕೂಡ. ಮತ್ತೆ ಯಾಕಲ್ ಹೋದ್ರು ಅಂದ್ರೆ ಇದ್ಯಾವುದು ಬೇಡ, ವೇಸ್ಟ್, ಇದೆಲ್ಲ ಸ್ವಾಮಿ ಸಾಕು ಅಂತ ಅವನ ಬೆಲೆ ಚೆನ್ನಾಗಿ ಗೊತ್ತಿದ್ದು ಹೋದ್ರು. ಹೋಗಿ ಏನು ಮಾಡಿದ್ರು? ಅವನನ್ನು ಸ್ತೋತ್ರ ಮಾಡ್ತಾ ಕೂತರು. ಏನ್ ಬಂತಪ್ಪ ಅವರಿಗೆ? ಇಲ್ಲಿದ್ರೆ ಸುಖ ಪಡ್ಬೋದಲ್ಲ ಅಂದ್ರೆ, ಇಲ್ಲಿರುವ ಸುಖಕ್ಕಿಂತ ದೇವರ ಸ್ತೋತ್ರ ಮಾಡಿದರೆ ಬರುವ ಸುಖ ಜಾಸ್ತಿ ಅಂತ ಮನಗಂಡು ಹೋಗಿ ದೇವರ ಸ್ತೋತ್ರ ಮಾಡುತ್ತಾ ಆನಂದ ಪರವಶರಾದವರು ಋಷಿ ಮುನಿಗಳು. ಹಾ, ಚೆನ್ನಾಗಿ ಬಂತು. ಮುಂದೆ ನೋಡಿದರೆ ಅಲ್ಲಿಗೆ ನಿಲ್ಲಬೇಡಿ, ಆ ಋಷಿ ಮುನಿಗಳಿಗೆ ಈ ಜಗತ್ತಿನಲ್ಲಿ ಎಲ್ಲ ಅಸಾರ ಅಂತ ತಿಳಿಸಿ ಇಲ್ಲಿ ಸಿಗುವ ಸುಖವೆಲ್ಲ ಕೂಡ ದೇವರ ಸ್ಮರಣೆ ಮಾಡುವ ಕಾಲಕ್ಕೆ ಸಿಗುವ ಸುಖದ ಮುಂದೆ ಏನೂ ಅಲ್ಲ ಎಂಬ ಎಚ್ಚರ ಕೊಟ್ಟು, ಅದರ ಅನುಭವ ಕೊಟ್ಟು, ಕಾಡಿಗೆ ಕರ್ಕೊಂಡು ಹೋಗಿ ತನ್ನನ್ನೇ ಚಿಂತನೆ ಮಾಡುವಂತೆ ಮಾಡಿದ ಅವರ ಬಿಂಬಮೂರ್ತಿಯ ಚರ್ಯೆ ಗೊತ್ತಾಯಿತಾ ಅಂದ್ರು. ಆ ಸ್ತೋತ್ರ ಮಾಡಿಸ್ತಾ ನಿಂತನಲ್ಲ, ಅವರು ಸ್ತೋತ್ರ ಮಾಡಿದ್ರು, ಇವನು ಮಾಡಿಸಿದನ, ಇವನೇ ಮಾಡಿಸಿದ. ಹಾಗಾದರೆ ಋಷಿ ಮುನಿಗಳಲ್ಲಿ ನಿಂತು ಅಂಥ ವಿಶೇಷ ಸಾಧನೆ ಮಾಡಿಸಿದವ ನೀ ಯಾರೋ ಅಲ್ಲ, ಆ ಬಿಂಬಮೂರ್ತಿ ನನ್ನೊಳಗೆ ಇದ್ದೀಯ. ಅಂದ್ರೆ ಅರ್ಥ ನನ್ನಿಂದಲೂ ಚೂರಾದರೂ ಸಾಧನೆ ಮಾಡಿಸು ಹರಿಯೇ, ನನಗೂ ಈ ಸಂಸಾರದಲ್ಲಿ ಹೇಯತನ ಬರೆಸು, ಹಾಗೆ ನಿನ್ನನ್ನೇ ನೆನೆಯುವ ಸೌಭಾಗ್ಯ ಕೊಡು, ನಿನ್ನನ್ನೇ ನೆನೆದಾಗ ವಿಶೇಷ ಸುಖ ಕೊಡು. ಆ ಸುಖ ಕೊಡುತ್ತೀಯಲ್ಲ, ಆ ಸುಖ ನಿನ್ನನ್ನೇ ನೆನೆದಾಗ ಬರುವ ಸುಖ ಬೇರೆ ಈ ಸಂಸಾರದಲ್ಲಿರುವ ಸುಖಕ್ಕಿಂತ ಕೋಟಿ ಪಟ್ಟು ಜಾಸ್ತಿ ಅಂತ ಚಳುವಳಿಕೆ ಅನುಭವ ಕೊಡು, ಕೊಟ್ಟು ನಿನ್ನತ್ರೇ ಇರುವಂತೆ ಮಾಡು. ಇಷ್ಟೆಲ್ಲ ಅಪ್ಲಿಕೇಶನ್ ಬರೋದು ಎಲ್ಲಿ ಅಂದ್ರೆ ಚೀರ ವಸನ ಗೇಯ. ಇನ್ನ ಹೇಳ್ತಾರೆ, ನಮಗೆ ಎಷ್ಟೇ ಹೋದ್ರು ಏನೇ ಇದ್ರು ಮನೆಯಲ್ಲಿ ಮೂರು ಬೀರುವ ತುಂಬಾ ಬಟ್ಟೆ ಇರುತ್ತೆ, ಮೂರು ಬೀರುವ ತುಂಬಾ ನಾಲ್ಕು ಬೀರುವ ತುಂಬಾ ಬಟ್ಟೆ ಇರುತ್ತೆ, ಮತ್ತ ಶಾಪಿನ ಮೇಲೆ ಹೋಗುವಾಗ ಹೊಸ ಬ್ರ್ಯಾಂಡ್ ಬಂದಿರುತ್ತೆ, ಅದೆಲ್ಲ ಹಳೆ ವೆರೈಟಿ ಸೀರೆಗಳಲ್ಲಿ ಹೇಳ್ತಾ ಇರ್ತಾರೆ ಮನೆಯಲ್ಲಿ. ಅಲ್ಲ ಮೊನ್ನೆ ಸೀರೆ ಅಲ್ಲ, ಅದು ಅದು ಹಳೇದಾಗಿತ್ತು, ಅದು ಅದು ಯಾವುದೋ ಬ್ರ್ಯಾಂಡು, ಅದು ಹಳೇದಾಗಿಬಿಟ್ಟಿದೆ, ಇದು ಹೊಸದಾಗಿಬಿಟ್ಟಿದೆ. ಅಂದ್ರೆ ಪದಾರ್ಥಗಳಲ್ಲಿ ಹೊಸತನ ನೋಡೋದರಲ್ಲಿ ಆನಂದ ಪಡ್ತಾ ಇದ್ದೇವೆ, ದೇವರಲ್ಲಿ ಹೊಸತನ ನೋಡೋದರಲ್ಲಿ ಕೊಡೋದೇ ಇಲ್ಲ. ಅವರೇನ್ ಮಾಡಿದ್ರು, ಈ ಬಟ್ಟೆಯ ಹೊಸತನ ಸಾಕು, ದೇವರ ಹೊಸತನ ಬೇಕು ಅಂತ ಬಟ್ಟೆ ಹೊಸತನಕ್ಕಾಗಿ ಮನಸ್ಸು ಓಡೋದನ್ನು ನಿಲ್ಲಿಸಿ ಅಲ್ಲಿಗೆ ಇಟ್ಟುಬಿಟ್ರು. ಚೀರವಸನ ಹೇಗಿರುತ್ತೆ, ಆಲ್ವೇಸ್ ಒಂದೇ ಬ್ರ್ಯಾಂಡ್. ಹೇಗೆ ನಾವು ಮಡಿಪಂಚ ಉಡ್ತೀವಲ್ಲ ಅದನ್ನು ಚೀರವಸನ ಅಂತಾರೆ. ಮಡಿಪಂಚೆಯಲ್ಲಿ ಕಲರು ಕಲರು ವೆರೈಟಿಗಳು ಏನಾದ್ರೂ ಇರುತ್ತಾ, ಒಂದೇ ಇರುತ್ತೆ. ಯಾರಾದ್ರೂ ಮಡಿಪಂಚ ಉಡುವ ಕಾಲಕ್ಕೆ ಇದರಲ್ಲಿ ವೆರೈಟಿ ತಗೊಂಬೋಣ, ಆ ಕಲರು ಈ ಕಲರು ಏನಿಲ್ಲ, ಒಂದು ತಗೊಳ್ತಾರೆ ಬರ್ತಾರೆ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ, ಅದರ ಮೇಲೆ ಆಸೆ ಅಂತದ್ದು ಯಾವ್ದು ಇರಲ್ಲ. ಹಾಗೆ ಅವರು ಬಟ್ಟೆಯನ್ನು ಉಟ್ಟಿದ್ರು. ಹಾಗೆ ಇನ್ನೊಂದು ಮಾತು ಹೇಳುತ್ತಾರೆ, ಚೀರವಸನ ಅಂದ್ರೆ ಅದರ ಲಕ್ಷಣ ಏನು ಅಂದ್ರೆ ತೆಳುವಾಗಿರುತ್ತೆ, ಬಹಳ ತೆಳುವಾಗಿರುತ್ತೆ, ಬೇಗ ಹರಿದೋಗುತ್ತೆ, ಅದು ಹರಿಲಿಕ್ಕೆ ಹೆಚ್ಚಿನ ಪ್ರಯತ್ನ ಬೇಕಾಗಿಲ್ಲ. ನಾವು ಚೀರವಸನ ಅಲ್ಲ, ಒಳ್ಳೆ ಗಟ್ಟಿ ಬಟ್ಟೆ ಉಟ್ಟಿದೆ. ಅರ್ಥ ಅವರ ಲಿಂಗ ದೇಹ ತೆಳುವಾಗಿ ಬಿಟ್ಟಿದೆ, ನಮ್ಮದು ಇನ್ನ ಗಟ್ಟಿಯಾಗಿದೆ. ನಮ್ಮ ಲಿಂಗ ದೇಹ ಗಟ್ಟಿ ಬಟ್ಟೆ ಅಂತೆ ಇನ್ನೂ ಚೆನ್ನಾಗಿ ಆಕ್ಟಿವ್ ಆಗಿದೆ, ಅವರದು ಬಹಳ ತೆಳುವಾಗಿದೆ, ಯಾವಾಗಾದ್ರೂ ಹರಿಲಿಕ್ಕೆ ಸಿದ್ಧ. ಅಂಥ ಜ್ಞಾನಿಗಳಿಂದ ಲಿಂಗ ದೇಹದ ಪ್ರಭಾವ ಯಾರ ಮೇಲೆ ಜೀರ್ಣ ಜೀರ್ಣ ಆಗಿರುತ್ತೋ ಅಂಥವರಿಂದ ಗೇಯ. ನಮಗೂ ಹಾಗೆ ಮಾಡಯ್ಯ. ಚಿತ್ತಜನಯ್ಯ ಅವಾಗ ವಿಜಯರಾಜರು ನಾವು ಕೇಳಿದ್ರು, ಸ್ವಾಮಿ ಇಷ್ಟು ಚಿಂತನೆ ಬರಬೇಕಾದ್ರೆ ಏನ್ ಮಾಡ್ಬೇಕು ಹೇಳಿ. ಅವಾಗಂದ್ರು ಚಿತ್ತ ದೇವರಲ್ಲಿ ಇದ್ರೆ ಅದು ಈ ರೀತಿ ಚಿಂತನೆ ಆಗುತ್ತೆ. ಚಿತ್ತ ದೇವರಲ್ಲಿರಬೇಕಾದರೆ ಚಿತ್ತ ಜನಯ್ಯ ಅಂತ ಚಿಂತನೆ ಮಾಡಿದರೆ ದೇವ ನಮ್ಮ ಚಿತ್ತವನ್ನ ದೇವರ ತನ್ನಲ್ಲೇ ಇರುವಂತೆ ಮಾಡುತ್ತಾನೆ. ಇನ್ನ ಹೇಳ್ತಾರೆ, ಚಿತ್ತಜ ಯಾರು, ಕಾಮ ಮನ್ಮಥ, ಆತ ಏನು ಮಾಡುತ್ತಾನೆ ಅಂದರೆ ಕಾಮನಗಳ ಕಡೆಗೆ ಮನಸ್ಸನ್ನು ಕರ್ಕೊಂಡು ಹೋಗ್ತಾರೆ. ಅವರ ಕೆಲಸ ಅದು, ದೇವರು ಕೊಟ್ಟ ಕೆಲಸ ಅದು. ಆದರೆ ಅವರ ಕೆಲಸ ದೇವರ ಮೇಲೆ ನಡೆಯಲ್ಲ. ನರನಾರಾಯಣರು ಬಂದಾಗ ತಪಸ್ಸು ಮಾಡುತ್ತಾ ಇದ್ದರೆ ಇಂದ್ರ ದೇವರು ಮನ್ಮಥನನ್ನು ಕಳಿಸಿದರೆ ಇವರು ಪ್ರಯೋಗಿಸಿದ ಬಾಣಗಳು ಏನು ಅವರ ಮೇಲೆ ಕೆಲಸ ಮಾಡಿಲ್ಲ, ಯಾಕೆ ಇವರ ಅಪ್ಪ ಆದ್ದರಿಂದ. ಚಿತ್ತಜನನ್ನ ನಿಯಮನ ಮಾಡುವವ ಸ್ವಾಮಿ. ಆದ್ದರಿಂದ ಚಿತ್ತಜನಯ್ಯ ನನ್ನ ಬಿಂಬ ಅಂದರೆ ನಮ್ಮಲ್ಲೂ ಕೂಡ ಚಿತ್ತಜನ ವ್ಯಾಪಾರ ನಡೆಯದಂತೆ ಮಾಡಿಬಿಡುತ್ತಾರೆ. ಇನ್ನ ಪಾಮರ ಜನ ಉದ್ಧಾರ ಹೇಳುತ್ತಾರೆ, ಪಾಮರ ಜನ ಉದ್ಧಾರ ಮಾಡು. ಪಾಮರ ಜನರನ್ನ ಉದ್ಧಾರ ಮಾಡತಕ್ಕಂಥ ಸ್ವಾಮಿ ಇವ. ಪಾಮರ ಜನರು ಅಂದ್ರೆ ಯಾರು ಅಂತ ಪ್ರಶ್ನೆ. ಏನು ಗೊತ್ತಿರದೆ ರೋಡ್ನಾಗ ತಿರುಗ್ತಾ ಇರ್ತಾರಲ್ಲ ಅವರು ಪಾಮರರು ಅಂದ್ರೆ ಅವರು ಲಾಸ್ಟ್ ಗ್ರೇಡ್ ಪಾಮರರು. ಇನ್ನ ಎರಡನೇ ಗ್ರೇಡ್ ಪಾಮರರು ಯಾರು ಅಂದ್ರೆ ತಿಳ್ಕೊಂಡಿದ್ರು ಕೂಡ ಅನುಷ್ಠಾನಕ್ಕೆ ಯಾರಿಗೆ ಬರಲ್ಲ ಜ್ಞಾನ, ಅವರು ಎರಡನೇ ಗ್ರೇಡ್ ಪಾಮರರು. ಮೂರನೇ ಗ್ರೇಡ್ ಟಾಪ್ ಮೋಸ್ಟ್ ಪಾಮರರು ಯಾರು ಅಂದ್ರೆ ಎಲ್ಲ ತಿಳ್ಕೊಂಡಿದ್ದು ಅನುಷ್ಠಾನಕ್ಕೆ ಎಲ್ಲ ಇಟ್ಟುಕೊಂಡಿದ್ದು ಜ್ಞಾನ ಸಂಪಾದನೆ ಮಾಡುತ್ತಾ ಅನುಷ್ಠಾನ ಮಾಡುತ್ತಾ ಇದರಲ್ಲೇ ಇದ್ದು ದೇವರಲ್ಲೇ ಮನಸ್ಸಿಟ್ಟಿದ್ದು ಅರ್ಥ ಆಯ್ತಾ? ದೇವರಲ್ಲೇ ಮನಸ್ಸಿಟ್ಟಿದ್ದು ಪರಮ ವೈರಾಗ್ಯ ಭರಿತರಾಗಿ ದೇವರಲ್ಲೇ ಮನಸ್ಸಿಟ್ಟ ಪಾಮರರು. ಅದೇನು ಪಾಮರರು ಹೇಗಾಗ್ತಾರೆ? ವೈರಾಗ್ಯ ಪೂರ್ಣವಾಗಿತ್ತು, ದೇವರಲ್ಲೇ ಮನಸ್ಸಿಟ್ಟಿದ್ರು. ನಾ ವೈರಾಗ್ಯವಂತ, ನಾ ಬಿಟ್ಟೆ, ನಾ ದೇವರಲ್ಲಿ ಮನಸ್ಸಿಟ್ಟೆ ಅಂತ ಆ ಸ್ಥಿತಿಯಲ್ಲೂ ನಾ ಅಂಬುದನ್ನು ಬಿಡದೇ ಇರುವಂತವರು ಟಾಪ್ಮೋಸ್ಟ್ ಪಾಪ. ಇದನ್ನೇ ಹೇಳ್ತಾರೆ, ವಿಪ್ರಾತ್ ದ್ವಿಷಟ್ ಗುಣಯುತಾತ್ ಅರವಿಂದ ನಾಭ ಪದಾರವಿಂದ ವಿಮುಖಾತ್ ಶಪಚಂ ವರಿಷ್ಠಂ ಮನ್ಯೇ. ಒಂದು ಕಡೆ ಶಮ ಎಂಬ ಗುಣ ಬ್ರಾಹ್ಮಣನಲ್ಲಿ ಇದೆ, ಅಂದರೆ ದೇವರಲ್ಲೇ ಮನಸ್ಸಿಟ್ಟಿದ್ದಾನೆ, ಬೇರೆ ಕಡೆ ಮನಸ್ಸೋಗ್ತಾ ಇಲ್ಲ, ವೈರಾಗ್ಯ ಪೂರ್ಣವಾಗಿದೆ. ಆದರೆ ದೇವರಲ್ಲೇ ಮನಸ್ಸಿಟ್ಟ ಬ್ರಾಹ್ಮಣ ದೇವರಿಗೆ ವಿಮುಖ ಅಂದರು. ಅದು ಹೇಗೆ ಸಾಧ್ಯ ಅಂದರೆ ಹೇಳ್ತಾರೆ, ದೇವರಲ್ಲೇ ಮನಸ್ಸಿಟ್ಟು ಕೂಡ ಭೂರಿಮಾನ ನಾ ಮನಸ್ಸಿಟ್ಟೆ ಎಂದು ಕೇಳಿಕೊಂಡ, ಸ್ವಾಮಿ ಇಳಿಸಿದ ಎಂಬ ಎಚ್ಚರ ಹೋಯಿತು. ಹರಿಯ ಸ್ವಾತಂತ್ರ್ಯ ಚಿಂತನೆ, ನಮ್ಮ ಅಸ್ವಾತಂತ್ರ್ಯ ಚಿಂತನೆ ಲೋಪ ಆದಂಥ ದೇವರಲ್ಲೇ ಮನಸ್ಸಿಡೋದು ದೇವರಿಗೆ ವಿಮುಖ ಆಗಿರೋದು ಅಂತ ಹೇಳ್ತಾರೆ. ಇದನ್ನ ಹೇಳ್ತಾರೆ. ಮತ್ತೆ ಇವರಲ್ಲಿ ಯಾರು? ಪಾಮರರು. ಅಂಥವರನ್ನ ಉದ್ಧಾರ ಮಾಡತಕ್ಕಂಥವ ಅಂದರೆ ಆ ಪಾಮರರಲ್ಲಿ ಇದ್ದುಕೊಂಡು ಅವರಲ್ಲಿ ಪಾಮರತ್ವ ಅಂದರೆ ತನ್ನ ಸ್ವಾತಂತ್ರ್ಯ ಆ ಜೀವರ ಅಸ್ವಾತಂತ್ರ್ಯದ ಎಚ್ಚರ ಕೊಡದೆ, ಯಾಕೆ ಕೊಟ್ಟಿಲ್ಲ? ಅವರ ಕರ್ಮಾನುಸಾರ ಕೊಡದೆ ಹಾಗಿಟ್ಟ ಸ್ವಾಮಿಯೇ ಅವರ ಕರ್ಮವನ್ನು ಕಳೆದು ಮುಂದೆ ಮುಂದೆ ವಿಶೇಷವಾದ ಜ್ಞಾನ ಕೊಟ್ಟೇ ಕೊಡಿಸ್ತಾನೆ. ಅದರಿಂದ ಪಾಮರ ಜನ ಉದ್ಧಾರ. ಇದು ಚಿಂತನೆ ಮಾಡಿದಾಗ ಏನಾಗುತ್ತೆ? ನಾವೇನೋ ಮಾಮೂಲು ಒಂದು ಹಂತಕ್ಕಿರ್ತೇವೆ, ನಂತರ ಚೂರು ಬೆಳೀತಾ ಬರುತ್ತೆ ಜ್ಞಾನ, ಅನುಸಂಧಾನ ಬೆಳೀತಾ ಇರುತ್ತೆ, ಎಲ್ಲ ಇರುತ್ತೆ. ಆವಾಗ ದೇವ ಏನು ಮಾಡುತ್ತಾನೆ? ಈ ಅನುಸಂಧಾನ ಇಲ್ಲದೇ ಇರುವಂತಹ ವ್ಯಕ್ತಿಗಳನ್ನ ಎದುರಿಗೆ ಕರ್ಕೊಂಡು ಬರ್ಲಿಕ್ಕೆ ಶುರು ಮಾಡ್ತಾ ಬರ್ತಾನೆ. ಅವಾಗ ಏನಾಗುತ್ತೆ? ಅಹಂಕಾರ ಬೆಳೆಯುತ್ತೆ. ನನಗಿಷ್ಟ ಅನುಸಂಧಾನ ಇದೆ, ಇವರಿಗೇನೂ ಇಲ್ಲ. ಅವ್ರು ನೋಡಿದ ಕೂಡಲೇ ಹಗೂರಾದ ಭಾವನೆ. ಬೇಡ ಅಂದ್ರು, ಸ್ವಾಮಿ ಕೊಟ್ಟದ್ದಕ್ಕೆ ಒಂದು ಬಂತು, ನಾಳೆ ಬೆಳಿಗ್ಗೆ ಸ್ವಿಚ್ ಆಫ್ ಮಾಡಿಬಿಟ್ರೆ ಕ್ಲೀನ್ ಬೌಲ್ ಏನೂ ಇರಲ್ಲ. ನನಗೆ ಕೊಟ್ಟಿ ಸ್ವಾಮಿ, ಇವರಿಗಿನ್ನ ಕೊಡಲಿಲ್ಲ, ಅದಷ್ಟು ಬೇಗ ಕೊಡೋ ಅಂತ ಯಾರಿಗೆ ದೇವರ ಚಿಂತನೆ ಇಲ್ಲ ಅವರ ಬಗ್ಗೆ ನಾವು ಪ್ರಾರ್ಥನೆ ಮಾಡುವ ಹಂತಕ್ಕೆ ಬಂದರೆ ನಾವು ಬದುಕುಳಿತೇವೆ. ನನ್ನ ದೃಷ್ಟಿದೆ, ಅವರ ದೇನಿದೆ ಅಂತ ನೋಡಿದವ ನಾವು ಬೀಳೋದು ಖಚಿತ. ಅದಕ್ಕೆ ಪಾಮರ ಜನ ಉದ್ಧಾರ ಮಾಣು. ಮಾಣು ಅಂದ್ರೆ ಮಾಡು, ಪಾಮರ ಜನ ಉದ್ಧಾರ ಮಾಡತಕ್ಕಂಥವ್ರು. ಇನ್ನೊಂದು ಮಾಣು ಅಂದ್ರೆ ಮಾಣಿ, ಮಾಣು ಮಾಣಿ ಅಂತ ಈ ದಕ್ಷಿಣ ಕನ್ನಡದಲ್ಲೆಲ್ಲ ಇಲ್ಲೆಲ್ಲ ಚಿಕ್ಕ ಹುಡುಗರಿಗೆ ಮಾಣಿ ಅಂತ. ಹೌದು, ಪಾಮರ ಜನರು ಉದ್ಧಾರ ಮಾಡಿದಂಥವ ಯಾರು? ಮಾಣಿ, ವಾಮನ ಬ್ರಹ್ಮಚಾರ್ಯ ಅಲ್ವಾ ಮಾಣಿ ಅಂತ ಕರೀತಾರೆ. ಆ ಮಾಣಿ ಏನ್ ಮಾಡಿದ? ಪಾಮರ ಜನ ಉದ್ಧಾರ ಮಾಡಿದ. ಯಾರು ಪಾಮರ ಜನ ಅಂತ ಹೇಳಿದರೆ, ಅದ್ಭುತವಾದ ಜ್ಞಾನ ಪಡ್ಕೊಂಡಿದ್ರು ಕೂಡ ದೇವರು ಬಂದಾಗ ದೇವರಿಗೆ ದೇವರ ಸೊತ್ತೆ ಕೊಡುವಾಗ ನಂದು ಕೊಟ್ಟೆ ನಾ ಕೊಟ್ಟೆ ಅಂತ ಅಂದುಕೊಂಡ್ರಲ್ಲಪ್ಪ ಬಲಿಮಹಾರಾಜ, ಅಂಥವ್ರನ್ನ ಉದ್ಧಾರ ಮಾಡಿದ ಸ್ವಾಮಿ. ಧರಣೀಧರ ಭಗವಂತ ಹೇಳಿದ್ದಾನೆ, ಧರಣೀಧರ ಭೂಮಿಯನ್ನ ಧಾರಣೆ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾರೆ, ಭೂಮಿ ಹೇಗಿದ್ದಾಳೆ ಭೂದೇವಿ ಅಂದ್ರೆ, ತನ್ನನ್ನೇ ಮರೆತು, ತನ್ನ ಭೂದೇವಿಯನ್ನೇ ಮರೆತು ಭೂದೇವಿಯ ಮೇಲೆ ತಿರುಗಾಡುತ್ತಾ, ಒಮ್ಮೆಯಾದರೂ ಆಕೆಯನ್ನ ಅಮ್ಮ ನಿನ್ ಮೇಲೆ ಓಡಾಡ್ತಾ ಇದ್ದೇನೆ, ಮಲಮೂತ್ರ ಎಲ್ಲ ವಿಸರ್ಜನೆ ಮಾಡ್ತಾ ಇದ್ದೇನೆ, ಕ್ಷಮಾ ಮಾಡಮ್ಮ ಅಂತ ಮನಪೂರ್ವಕವಾಗಿ ಕೇಳದೆ ಭೂದೇವಿ ಒಬ್ಬಳಿದ್ದಾಳೆ ಎಂಬ ಎಚ್ಚರವೇ ಕಳಕೊಂಡು ತಿರುಗಾಡುವ ಜನರನ್ನ ಸಹನದಿಂದ ಇರಲಿ 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 ಚೆನ್ನಾಗಿರಲಿ ಅಂತ ಹೊರಿಯುವಂತಹ ವ್ಯಕ್ತಿಯೇ ಧರಾದೇವಿ. ಧರಣಿ ಆಕೆಯನ್ನ ಧಾರಣೆ ಮಾಡಿದವ ಅಂದರೆ ಆಕೆಯಲ್ಲಿ ಆ ಸಹನ ಶಕ್ತಿಯನ್ನ ಕ್ಷಮಾ ಗುಣವನ್ನ ಕೊಟ್ಟವ. ಯಾರು? ವರಾಹ. ಅದಕ್ಕೆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಬೇಕಂತೆ. ಸ್ವಾಮಿ, ನಮಗೂ ಕೂಡ ನಮ್ಮ ಬಗ್ಗೆ ಯಾರು ಯಾರು ಯಾವ ರೀತಿಯಲ್ಲಿ ಪ್ರವರ್ತನೆ ಮಾಡಿದ್ರೂ ಕೂಡ ಅದರಲ್ಲಿ ದುಷ್ಟರು ಇರ್ತಾರೆ, ಶಿಷ್ಟರು ಇರ್ತಾರೆ, ಅಂದರೆ ಒಳ್ಳೆ ಸಜ್ಜನರೂ ಇರ್ತಾರೆ. ಅವರ ಪ್ರಾರಬ್ಧ ಕರ್ಮಾನುಸಾರ ನಮ್ಮ ಮೇಲೆ ಸಿಟ್ಟಿನಿಂದಲೋ ಇನ್ನೊಂದಲೋ ಅಥವಾ ನಾವು ಏನೂ ಮಾಡಿದ್ದಕ್ಕೋ ಅವರು ನಮ್ಮ ಮೇಲೆ ಸಿಟ್ಟು ಮಾಡಿಕೊಂಡು ಅವರು ನಮ್ಮ ಮೇಲೆ ವಿಚಿತ್ರವಾಗಿ ಪ್ರವರ್ತನೆ ಮಾಡುತ್ತಾ ಇದ್ರೆ ಅದನ್ನು ಸಹಿಸಿ ಅವರಿಗೆ ಒಳ್ಳೆಯದಾಗಲಿ ಎಂಬ ಪ್ರಾರ್ಥನೆ ನಮ್ಮಿಂದ ಬರುವಂತೆ ಮಾಡಯ್ಯ. ಅದು ಬರಬೇಕಾ? ಧರಣೀಧರ ಇನ್ನು ಮುಂದೆ ಹೇಳ್ತಾರೆ, ಧರಾಧರವರ್ಣ ಧರಾಧರವರ್ಣ ಯಾವ ವರ್ಣ ದೇವ? ಕಪ್ಪು ವರ್ಣ. ಧರಾಧರ ಅಂದ್ರೆ ಹೇಳ್ತಾರೆ ಇಲ್ಲಿ ವಿಶೇಷವಾಗಿ ಧರಾಧರ ವರ್ಣ ಅಂದ್ರು. ಧರಾಧರ ವರ್ಣ ಅಂದ್ರೆ ಧರೆಯನ್ನ ಧರಿಸಿದಂಥ ಯಾವುದಿದೆ ಅದರ ವರ್ಣ. ಭೂಮಿಯನ್ನು ಧರಿಸಿದ್ದು ಯಾವುದು? ಮೇಘ ಅಂತಾರೆ. ಆ ಭೂಮಿಯನ್ನು ಮೇಘ ಹೊತ್ತಿದೆಯಾ? ಇಲ್ಲಲ್ಲ. ಹಾ, ಭೂಮಿಯನ್ನು ಚೆನ್ನಾಗಿ ನೀರು ಬಿಟ್ಟು ಅಲ್ಲಿ ಚೆನ್ನಾಗಿ ಫಸಿಲು ಬರುವಂತೆ ಮಾಡಿ ಭೂಮಿ ಇರೋದು ಯಾಕೆ? ಜನರನ್ನು ನೋಡಿಕೊಳ್ಳಿಕ್ಕೆ. ಅಲ್ಲೇ ಬೆಳೆ ಬರಲಿಲ್ಲ, ಜನರು ಹೋಗಿಯೇ ಬಿಡುತ್ತಾರೆ. ಭೂಮಿ ಇದ್ದದ್ದಕ್ಕೆ ಏನು ಧರ ಅಂದ್ರೆ ಧಾರಣ ಮಾಡುತ್ತಾಳೆ, ಪ್ರಯೋಜನವೂ ಇಲ್ಲದೆ ಆಗುತ್ತೆ. ಭೂಮಿ ಇದ್ದುಕೊಂಡು ಭೂಮಿ ಇದ್ದ ಪ್ರಯೋಜನ ಭೂಮಿಗೆ ಬರಬೇಕಾದರೆ ಭೂಮಿಯ ಮೇಲೆ ಮನುಷ್ಯರು ಬದುಕಿರಬೇಕು. ಭೂಮಿಯ ಮೇಲೆ ಮನುಷ್ಯರು ಬದುಕಿರಬೇಕಾದರೆ ಅವರಿಗೆ ಬೆಳೆ ಬೇಕು. ಬೆಳೆ ಬೇಕಾದರೆ ಮಳೆ ಬೇಕು. ಮಳೆ ಕೊಡುವುದೇ ಮೇಘ. ಅದಕ್ಕೆ ಧರ 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 ಅಂದ್ರೆ ಭೂಮಿಯನ್ನ ಈ ರೀತಿ ಧಾರಣೆ ಮಾಡಿದ್ದು ಯಾವುದು ಅಂದ್ರೆ ವಿಶೇಷವಾದ ಮೇಘ. ಆ ಮೇಘದ ಬಣ್ಣ ಇರತಕ್ಕಂಥವ ಅದಕ್ಕೆ ಕಪ್ಪು ಮೇಘದ ಕಾಂತಿಯಿಂದೊಪ್ಪುವ ತಿಮ್ಮಪ್ಪ ಅಂತ ವರ್ಣನೆ ಮಾಡುತ್ತಾರೆ. ಧರ ಧರ ವರ್ಣ, ಧರ ಧರ ವರ್ಣ. ಇನ್ನ ಮುಂದೆ ಹೇಳುತ್ತಾರೆ ಧರೆಯನ್ನ ಧರಿಸಿದ್ದು ಯಾರು? ಶೇಷದೇವ. ಶೇಷದೇವ ಧರ ಧರ ಭೂಮಿಯನ್ನ ಹೊತ್ತವರ ವರ್ಣ. ಅಂದ್ರೆ ಶೇಷದೇವರು ಯಾವ ಬಣ್ಣ ಅಂದ್ರೆ ಶೇಷದೇವಳ ಒಳಗಿರತಕ್ಕಂತಹ ಭಗವದ್ ರೂಪ ಯಾವುದು? ಸಂಕರ್ಷ. ಆತನ ಬಣ್ಣ ಪಿಂಗಳ ವರ್ಣ, ಸಂಕರ್ಷಣ ಪಿಂಗಳ ವರ್ಣ. ಅದಕ್ಕೆ ಧರ ಧರ ವರ್ಣ. ಅದಕ್ಕೆ ನಮಸ್ಕಾರ ಮಾಡಬೇಕಲ್ಲ ದೇವರಿಗೆ. ಎಂಥವರಿಂದ ಸ್ತುತ್ಯ? ರುದ್ರದೇವರಿಂದ, ಶೇಷದೇವರಿಂದ, ಗರುಡದೇವರಿಂದ ಸ್ತುತ್ಯ ಅಂತ ಸ್ತೋತ್ರ ಮಾಡಬೇಕು. ಅದಕ್ಕೆ ಶೇಷದೇವರು ಹೇಳ ಧರ ಧರ ವರ್ಣ. ಇನ್ನ ಸುಪರ್ಣವಾಹನ, ಒಳ್ಳೆಯದಾದ ಪರ್ಣಗಳು. ಪರ್ಣಗಳು ಅಂದ್ರೆ ಪಕ್ಷಗಳು. ಆ ಪಕ್ಷಗಳು ಎರಡೂ ಇರತಕ್ಕಂಥವರು ಗರುಡದೇವರು. ಅವರ ವರ ಸುಪರ್ಣವಾಹನ. ಸುಪರ್ಣನನ್ನೇ ವಾಹನವಾಗಿ ಮಾಡಿಕೊಂಡವ ಅಥವಾ ದೇವರಿಗೆ ಸುಪರ್ಣವಾಹನ ಅಂತ ಹೆಸರು. ಸುಪರ್ಣನೇ ವಾಹನವಾಗಿ ಇರತಕ್ಕವ ಸುಪರ್ಣ ವಾಹನ ಅಥವಾ ಸುಪರ್ಣನಿಗೆ ವಾಹನ. ಇದು ಯಾರ ವಾಹನ? ಅವರ ವಾಹನ, ಸುಪರ್ಣ ವಾಹನ. ಹೌದು, ನಿನ್ನ ಹೊರೆಯೋದು ಗರುಡದೇವರಾದರೆ ಗರುಡದೇವರನ್ನು ಹೊರೆಯೋದು ನೀನೇನಯ್ಯ? ಅಂದರೆ ಗರುಡದೇವರಿಗೆ ಒಂದ್ಸಲ ಬಂತು, ಪಾಪ ಜ್ಞಾನಿಗಳು ಮಹಾನುಭಾವರು, ಅವ್ರ ಬಗ್ಗೆ ಶಬ್ದವೇ ಆಡ್ಲಿಕ್ಕಾಗಲ್ಲ. ಇಂದ್ರದೇವರಿಗೆ ಗರುಡಶೇಷ ಮಂದ್ರದ ತಾಕತ್ತನ್ನು ಚಿಂತನೆ ಮಾಡುವ ತಾಕತ್ತಿಲ್ಲ ಅಂತ ನಮ್ಮ ಪಾಡಿಗಳು ಬರುತ್ತೆ, ಮಹಾನುಭಾವರವರು. ಆದರೆ ಒಂದು ಸಲ ಅವರಿಗೆ ನಾನೇ ದೇವರನ್ನು ಹೊರಿತಾ ಇದ್ದೇನಲ್ಲ ಅಂತ ಆನಂದ ಬಂತು. ಅವಾಗ ದೇವರು ನೋಡಿದ್ರಂತೆ, ನೀನು ಹೊರಿತಾ ಇದ್ದೇನಪ್ಪ ನನ್ನ? ಸರಿ, ಭಾರ ಜಾಸ್ತಿ ಆಯಿತು, ತಳಿಯದ ಹಾರದೆ ಬಿದ್ರು ಕೆಳಗೆ. ದೇವರೇನು ಮೇಲೆ ಇದ್ದಾರೆ, ಇವರು ಮಾತ್ರ ಬಿದ್ದಿದ್ದಾರೆ, ಭಾರತ ಇರಲಿಕ್ಕಾಗಿಲ್ಲ. ನೋಡ್ತಾರೆ ಸ್ವಾಮಿ ಇದೇನು, ನೀನೇ ಅಲ್ಲ ಹೊರಿಯೋದು, ಕ್ಷಮಿಸಯ್ಯ ಹರಿಯೇ. ಗರುಡ ದೇವರ ಒಳಗಿದ್ದು ಯಾಕೆ? ನಮ್ಮ ಫಾರ್ಮುಲಾ, ನಮ್ಮ ದಾಸರಾಯರು ಕೊಟ್ಟ ಫಾರ್ಮುಲಾ, ಶಾಸ್ತ್ರದಲ್ಲಿರುವ ಫಾರ್ಮುಲಾ ತಲೆಯಲ್ಲಿದ್ರೆ ಈಸಿ ಅರ್ಥ ಆಗುತ್ತೆ. ಜೀವನ ಪರಿಮಾಣ ಎಷ್ಟು? ಪರಮಾಣು. ಗರುಡ ದೇವರು ಅಷ್ಟೇ ತಾನೆ. ಹಾಗಾದರೆ ಅಷ್ಟು ದೊಡ್ಡ ಗರುಡ ದೇವರನ್ನೇ ಹೊತ್ತುಕೊಂಡು ತಿರುಗುವ ಗರುಡ ದೇವರ ಶರೀರ ದೊಡ್ಡದು, ಅದರೊಳಗೆ ಗರುಡ ದೇವರ ಪರಿಮಾಣ ಎಷ್ಟು? ಇಷ್ಟು ಚಿಕ್ಕದು. ಅಷ್ಟು ಚಿಕ್ಕ ಗರುಡ ದೇವರ ಶರೀರ ಜೀವ ಅಷ್ಟು ದೊಡ್ಡ ಶರೀರವನ್ನು ಹೊರಿಯಲಿಕ್ಕಾಗುತ್ತಾ? ದಾಸರಾದ ದೇವರು ನಮಗಲ್ಲ, ಎಲ್ಲರಿಗೂ ಅದೇ ಕೇಳುತ್ತಾರೆ. ಅದರಿಂದ ಗರುಡ ದೇವರನ್ನ ಆ ಶರೀರದಲ್ಲಿಟ್ಟು, ಆ ಶರೀರದ ಸುತ್ತು ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟ ವಿರಾಟ್ ರೂಪಿ ಭಗವಂತ ಗರುಡ ದೇವರನ್ನು ಹೊತ್ತು ಅವರ ಮೂಲಕ ತನ್ನನ್ನು ತಾನು ಹೊತ್ತಿದ್ದಾನೆ. ಅದಕ್ಕೆ ಗರುಡ ಸುಪರ್ಣ ವಾಹನ ಎಷ್ಟು ಚೆನ್ನಾಗಿದೆ. ಅದರಿಂದ ಅವನೇ ಸರ್ವತ್ರ ಧಾರಕ. ಇದನ್ನೇ ಕೃಷ್ಣ ಹೇಳುತ್ತಾನೆ 8ನೇ ಅಧ್ಯಾಯದಲ್ಲಿ, ಗೀತೆಯಲ್ಲಿ ಬರುತ್ತೆ, ಬರ್ತಾ ಇದೆ. ದೃಷ್ಟಿ ಬೆಳೆಯಿರಿ, ಎಲ್ಲರನ್ನ ಹಿಡಿದು ನಿಂತವ ನಾನೇ, ಕರಕೊಂಡು ಹೋಗುವ ನಾನೇ, ಅವನೇ ನನ್ನ ಹೃದಯದಲ್ಲಿದ್ದಾನೆ ಎಂಬ ಎಚ್ಚರ ಬರಲಿ. ಆ ಎಚ್ಚರ ನನ್ನನ್ನು ಹತ್ತಿರ ಮಾಡುತ್ತೆ. ಸುಪರ್ಣ ವಾಹನ ಚತುರದಶ ಭುವನಾದೀಶ ಹೇಳ್ತಾ ಇದ್ದಾರೆ. ಚತುರ್ದಶ, ಚತುರ ದಶ ಭುವನಾಧೀಶ, 14 ಲೋಕಗಳಿಗೆ ಅಧಿಪತಿ ಅಂತ ಹೇಳ್ತಾರೆ. ಚತುರ, ಇವು ಬಹಳ ಚತುರ, ಬಹಳ ಚತುರ. ಯಾಕೆ? ಚತುರದಶ ಭುವನಾಧೀಶ, ಎಲ್ಲರ 14 ಲೋಕಗಳನ್ನು ಧಾರಣೆ ಮಾಡತಕ್ಕಂಥ ಭಗವಂತ ಶ್ರೀಶ. ಯಾಕಪ್ಪ ಅಂದರೆ 14 ಲೋಕಗಳನ್ನ ಚೂರು ಆಚೆ ಈಚೆ ಆಗದೆ ಬಿದ್ದು ಹೋಗದೆ ಸದಾ ತನ್ನ ಶರೀರದ ಅವಯವಗಳಲ್ಲಿ ಹಿಡಿದ ನಿಂತ ಭಗವಂತ ಚತುರ ಅಲ್ಲದೆ ಅಲ್ವಾ? ನಾವೇ ಒಂದು ಬಕೆಟ್ ಒಂದು ಪಾತ್ರೆ ತರ್ತಾ ಇರ್ತೇವೆ, ಹಟ್ ಅನ್ನು ಬಿದ್ದು ಹೋಗ್ತಾ ಇರುತ್ತೆ. ಚತುರರಲ್ಲ ನಾವು, ತರೋದರಲ್ಲಿ ಹಿಡಿಯೋದರಲ್ಲಿ ಹಿಡಿಕುಂಬದಲ್ಲಿ ಚತುರರಲ್ಲ. ಅವನು ಚತುರ, ಯಾವುದನ್ನ ಹೇಗೆ ಹಿಡಿಬೇಕು ಹಾಗೆ ಹಿಡಿದಿಟ್ಟಿದ್ದಾನೆ. ತನ್ನೊಳಗೆ ಎಲ್ಲ ಹಿಡಿದಿದ್ದಾನೆ, ಮಧ್ಯೆ ನೀರು ಹಿಡಿದಿದ್ದಾನೆ, ಎಲ್ಲ ಹಿಡಿದಿದ್ದಾನೆ. ಅದರಲ್ಲಿ ಯಾರ್ಯಾರು ಹೇಗೆ ಹೇಗೆ ಎಲ್ಲೆಲ್ಲಿರಬೇಕೋ ಹಾಗಿಟ್ಟು ನೋಡುತ್ತಾ ಇದ್ದಾನೆ. ಮತ್ತೆ ಅವನಿಗಿರೋದೇನು ಚಾತುರ್ಯ. ಚತುರ, ಚತುರದಶ ಭುವನಾಧೀಶ ಶ್ರೀಶ ಅದಕ್ಕೆ ಹೇಳ್ತಾರೆ. ಇಷ್ಟೆಲ್ಲ ಚಿಂತನೆ ನಮಗೆ ಬರಬೇಕಾದ್ರೆ ಯಾರು ಕೊಡಬೇಕು? ಲಕ್ಷ್ಮೀ ದೇವಿ ಕೊಡಬೇಕು, ಆಕೆ ಕರುಣ ಆಗಬೇಕು. ಶ್ರೀಶ, ಆ ಲಕ್ಷ್ಮೀದೇವಿಗೂ ಆ ತನ್ನ ಚಿಂತನೆಯನ್ನು ಕೊಟ್ಟವನೇ ಸ್ವಾಮಿ ಶ್ರೀಶ. ತರಣಿ ಕೋಟಿ ಪ್ರಕಾಶ, ಸೂರ್ಯಕೋಟಿ ಪ್ರಕಾಶ. ಅದಾಗ ಮತ್ತೆ ಸಂಶಯ, ಓಹೋ ಕೋಟಿ ಸೂರ್ಯರು ಇಲ್ಲಿದ್ರೆ ಎಷ್ಟು ಲೆಕ್ಕ ಕ್ಯಾಲ್ಕುಲೇಟರ್ ಇಟ್ಟು ನೋಡಿ, ಈಕ್ವಲ್ ದೇವರಿಗೆ ಅಲ್ಲ. ತರಣಿ ಕೋಟಿ ಪ್ರಕಾಶ, ಕೋಟಿ ಶಬ್ದ ಅನಂತ. ಸರಿ ಹೋಗ್ಲಿಯಪ್ಪ, ಅನಂತ ಸೂರ್ಯರಿದ್ದಾರೆ, ಅವರ ಕಾಂತಿ ಎಷ್ಟಿದೆ? ಅದೆಲ್ಲ ಕಾಂತಿ ಇವನಿಗಿದೆ ಅಂದ್ರೆ ಈಕ್ವಾಲಿಟಿ ಬಂತಲ್ಲ, ಇದೇ ಕಾಂತಿ ದೇವರಲ್ಲಿದೆ ಅಲ್ಲ. ಹಾಗಲ್ಲ, ತರಣಿ ಕೋಟಿ ಪ್ರಕಾಶ, ಕೋಟ್ಯಂತರ ಸೂರ್ಯರು ಬಂದರೂ ಕೂಡ ಅವರೊಳಗಿದ್ದು ಪ್ರಕಾಶ ಹೊರಹಾಕುವವ ನೀನೇ. ಅವರೆಲ್ಲರೊಳಗಿದ್ದು ಶಕ್ತಿಯನ್ನು ಕೃಷ್ಣ ಹೇಳುತ್ತಾನೆ. ಸೂರ್ಯನಲ್ಲಿ ಏನು ಶಕ್ತಿ ಕಾಣತಾ ಇದೆ, ತೇಜಸ್ಸು ಹೊರಬರುತ್ತಾ ಇದೆ, ಹಾಕಿದವ ನಾನೇ ಕೃಷ್ಣ. ವಿಭೂತಿ ಯೋಗದಲ್ಲಿ ಹೇಳ್ತಾನಲ್ಲ, ಅದಕ್ಕೆ ತರಣಿ ಕೋಟಿ ಪ್ರಕಾಶ. ಪ್ರಭುವೇ ಅಲ್ಲ, ಸರಿ ಹಾಗಿಟ್ಕೊಂಡು ಕೂಡ ದೇವರ ಪ್ರಕಾಶ ತರಣಿ ಕೋಟಿಯೇನಾ ಅಂದ್ರೆ ಅಲ್ಲ. ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಪ್ರಕಾಶ ಕಡಿಮೆ ಮಾಡ್ತಾ ಬರ್ತಾನೆ. ಪ್ರಭುವೇ ನಮ್ಮ ವಿಭುವೇ ಅಲ್ಲಿ ಹೇಳ್ತಾರೆ. ಇವನು ಪ್ರಭು ವಿಭೂ ಅಂತ, ವಿಭು ಅಂದ್ರೆ ಇಲ್ಲಿ ಹೇಳ್ತಾರೆ ನಮ್ಮನ್ನ ನಿಯಾಮನ ಮಾಡುವಂಥವ ಪ್ರಭು. ವಿಭೂ ಅಂದ್ರೆ ನಮ್ಮನ್ನ ವಿಶೇಷವಾಗಿ ನಮ್ಮ ವ್ಯಾಪ್ತಿಯನ್ನ ಕೊಟ್ಟು ನಿಯಾಮನ ಮಾಡುವ, ವ್ಯಾಪ್ತಿಯನ್ನ ಕೊಡುವವ ವಿಭೂ. ನಮ್ಮನ್ನ ಅಲ್ಲಲ್ಲಿ ಚೆನ್ನಾಗಿ ಇರುವಂತೆ ಮಾಡುವ ಪ್ರಭು. ವ್ಯಾಪ್ತಿ ಅಂದ್ರೆ ನೋಡಿ, ನಮ್ಮನ್ನು ಚೆನ್ನಾಗಿ ಇಟ್ಟಿದ್ದಾನೆ, ಆದರೆ ಇಲ್ಲಿ ಇಟ್ಟ ರೂಪ ನಮ್ಮ ವ್ಯಾಪ್ತಿ ಎಷ್ಟು? ಬೆಂಗಳೂರಲ್ಲಿ ದಿನಾಗೂ ಇಡೀ ಬೆಂಗಳೂರು ತಿರುಗ್ತೀರಾ? ತಿರುಗಲ್ಲ. ಬೆಂಗಳೂರಲ್ಲೇ ಎಷ್ಟೋ ಏನು ನೇಟಿವ್ ಆಫ್ ಬೆಂಗಳೂರು ಅಂತ ಹೇಳ್ಕೊಂಡವರೇ ಬೆಂಗಳೂರು ಬಂದು ಒಂದು 100 ವರ್ಷ ಆಯ್ತು, ನಮ್ಮವರೆಲ್ಲ ನಾವು ಬಂದು ಅಂತ ಹೇಳಿಕೊಂಡವರೆ ಅವರಿಗೆ ಇಡೀ ಬೆಂಗಳೂರು ಪರಿಚಯ ಇರಲ್ಲ. ಅಯ್ಯೋ ಗೊತ್ತಿಲ್ಲರಿ ಗೊತ್ತಿಲ್ಲರಿ ಅಂತ ಹೇಳಿಬಿಡ್ತಾ ಇರ್ತಾರೆ. ಅಂದ್ರೆ ಅವರ ವ್ಯಾಪ್ತಿ ಕೆಲವದಕ್ಕೆ ಸೀಮೆಗೊಳಿಸಿರ್ತಾನೆ. ಆ ಪ್ರಾಣಿಗಳಾಗ್ಲಿ ಯಾರು ಜೀವರಾಶಿಗಳು ಯಾರಿದ್ದಾರೋ ಎಲ್ಲಿರಬೇಕು ಎಷ್ಟರಲ್ಲಿ ತಿರುಗಾಡಬೇಕು ಅದನ್ನು ನಿಯಮನ ಮಾಡುವ ರೂಪ ವಿಭು. ಹಾಗೆ ಅಲ್ಲಲ್ಲಿ ತಿರುಗಾಡುವಾಗ ಅವರು ಚೆನ್ನಾಗಿರುವಂತೆ ನೋಡುವ ರೂಪ ಪ್ರಭು. ಪ್ರಭುವೇ ವಿಭುವೇ ಆದಮೇಲೆ ಹೇಳ್ತಾರೆ ನರಕಾಂತಕ. ಅಲ್ಲಿ ನರಕ ಅಂತಕಾವ ಅಂತ ಬಂದಿದೆ. ನರಕ ಅಂತಕ, ನರಕನನ್ನ ವಿಶೇಷವಾಗಿ ನಾಶ ಮಾಡಿದವ ಅವ ನರಕಾಂತಕ, ಅವ ನರಪತಿ. ಅವ ಅಂದ್ರು ಅವ ಅಂದ್ರೆ ಅವರಕ್ಷಣೆ ಅಂತ. ಅಂದರೆ ನರಕಾಸುರನನ್ನು ಸಂಹಾರ ಮಾಡಿ ಜಗತ್ತನ್ನ ರಕ್ಷಣೆ ಮಾಡಿದವ ಅದನ್ನ ನರಕಾಂತಕಾವ. ನರಪತಿ, ನರ ಯಾರು? ಅರ್ಜುನ, ಅವನಿಗೆ ಪತಿ ನರಪತಿ. ಒಂದೊಂದು ಹೇಳ್ತಾರೆ ನರಕಾಂತಕ ಅಂದಾಗ ಅಲ್ಲೂ ಹೋಗು ತುಂಬಾ ಕೊಟ್ಟಿದ್ದಾರೆ. ನರಕ ಯಾರ ಮಗ? ವರಾಹದೇವರ ಮಗನೇ. ವರಾಹದೇವರು ಭೂದೇವಿಗೆ ಮಗನಾಗಿಯೇ ಬಂದ ಪರಮದುಷ್ಟ. ದುಷ್ಟನಾದವನಿಗೆ ಇನ್ನಷ್ಟು ಪಾಪ ಬೆಳೆಯಿರಿ ಅಂತ ತನ್ನ ದಂಷ್ಟ್ರವನ್ನೇ ಕೊಟ್ಟ ಸ್ವಾಮಿ. ತಗೋ ಇದರಿಂದ ಏನು ಬೇಕಾದ್ರೂ ಮಾಡು, ಕೊಟ್ಟು ತಾನೇ ಬಂದ. ಹಾಗಾದರೆ ನರಕ ಅಂತಕ ಅಂದಾಗ ದುಷ್ಟರಿಗೆ ವೃದ್ಧಿಯನ್ನು ಕೊಟ್ಟು ನಾಶ ಮಾಡತಕ್ಕಂಥವ. ಹಾಗೆ ಅವರ ನಾಶ ಮಾಡಿ ಸಜ್ಜನರನ್ನು ರಕ್ಷಣೆ ಮಾಡತಕ್ಕಂಥವ ಇದನ್ನು ನರಕ ಅಂತಕ. ನರಕಾಂತಕಾವ ನರಪತಿ. ನರ ಅಂದರೆ ನಾಶವಿಲ್ಲದ ಸ್ವರೂಪತಃ ನಾಶವಿಲ್ಲದ ಭಕ್ತಿ ಯಾರಿಗಿರುತ್ತೋ ಅವರು ನರರು ಸಾಮಾನ್ಯವಾಗಿ ಕರೀತಾರೆ. ಅದರಿಂದ ನರಪತಿ ಅಂದರೆ ವಿಶೇಷವಾದ ಶೇಷದೇವರನ್ನ ನರ. ಶೇಷಾವೇಶದಿಂದ ಕೊಳ್ಳತಕ್ಕಂಥವ್ರು ಯಾರು ವಿಶೇಷವಾಗಿ ಅಂದರೆ ಅರ್ಜುನ. ಅರ್ಜುನ ದೇವರು ಬಂದಿದ್ದಾರೆ ಅರ್ಜುನನಿಗೆ ಪತಿ. ಮಹಾನರಕ ಭಂಜನ ಜ್ಞಾನ ಪುಂಜ ನಿರಂಜನ. ಇವ ಜ್ಞಾನದ ಪುಂಜ, ವಿಶೇಷವಾದ ಜ್ಞಾನದ ಮುದ್ದೆ ಇವ. ಎಲ್ಲ ಜ್ಞಾನ ಇಲ್ಲಿ ಕೇಂದ್ರೀಕೃತ ಆಗಿದೆ. ಇಲ್ಲಿರುವಷ್ಟು ಜ್ಞಾನ ಇನ್ನಿರಲಿಲ್ಲ. ಜ್ಞಾನ ಪುಂಜ ಆತ ಎಂಥ ಜ್ಞಾನ ಪುಂಜ ಅಂದರೆ ಹೇಳುತ್ತಾರೆ ಮಹಾನರಕ ಭಂಜನ, ಮಹಾನರಕವನ್ನೇ ತಪ್ಪಿಸಿಬಿಡುತ್ತೆ. ಅವಾಗ ಹೇಳ್ತಾರೆ ಮಹಾನರಕ ಅಂದರೆ ಯಾವುದು? ಅದಕ್ಕೆ ದಾಸರಾಜ ಹೇಳ್ತಾರೆ ನಿನ್ನ ಮರೆಯುವ ಸ್ವರ್ಗವಾಸದಕ್ಕಿಂತ ನಿನ್ನನೇ ನೆನೆಯುವ ನರಕವಾಸವೇ ಲೇಸು. ಹಾಗಾದರೆ ನರಕವಾಸ ಯಾವುದು ಅಂದರೆ ದೇವರನ್ನ ಮರೆತಿರುವುದೇ ಮಹಾನರಕ ಸಜ್ಜನರಿಗೆ. ಅದನ್ನ ಭಂಜನ. ನರಕ ಅಂದ್ರೆ ಅದೇ, ಇನ್ಯಾವುದೂ ಅಲ್ಲ. ನಾವು ಅಲ್ಲಿ ನರಕಕ್ಕೆ ಹೋಗ್ಲಿಕ್ಕೆ ಕಾರಣ ಇಲ್ಲಿ ನರಕ, ದೇವರನ್ನ ಮರೆತದ್ದೇ ದೊಡ್ಡ ನರಕ. ಅದನ್ನ ಭಂಜನ ಜ್ಞಾನ ಪುಂಜ. ತನ್ನ ಮರಳು ಬರಲಿಕ್ಕೆ ಕಾರಣವಾಗಿರತಕ್ಕಂಥ ಅಜ್ಞಾನವನ್ನ ನಾಶ ಮಾಡುವ ಅದ್ಭುತ ಜ್ಞಾನ ಮೂರ್ತಿ. ವೇದವ್ಯಾಸರು ಭಗವಂತ ನಮ್ಮ ಹೃದಯದಲ್ಲಿದ್ದಾನೆ, ಅವನ ಸ್ತೋತ್ರವನ್ನು ಮಾಡುತ್ತಾ ಇದ್ದಾರೆ. ಮಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ 5 ಗಂಟೆಗೆ ಸೇರೋಣ. ನಾಳೆಯಿಂದ ಅದು ಸ್ವಲ್ಪ ಬದಲಾವಣೆ ಮಾಡಿದ್ದಾಯಿತು. ತುಂಬ ಕಡೆ ಬೆಳಿಗ್ಗೆ ಎಲ್ಲ ಪ್ರವಚನಗಳು ಮಾಡ್ತಾ ಇದ್ದೆ, ಅದೆಲ್ಲ ನಿಂತು ಹೋಗಿದೆ. ಸ್ವಲ್ಪ ನಾನು ವಿಶ್ರಾಂತಿ, ಕೆಲವೆಲ್ಲ ನಂದೆಲ್ಲ ಕೆಲಸಗಳಾಗಬೇಕಾಗಿದೆ, ಗ್ರಂಥಾವಲೋಕನ ಆಗಬೇಕಾಗಿದೆ. ಆದ ಕಾರಣ 2 ಗಂಟೆಗೆ ಸೀಮಿತಗೊಳಿಸಿದೆ, ಸಂಜೆ 5-6, 7-8 ಅಂತ. ಅದಕ್ಕಾಗಿ ಇಲ್ಲಿ ನಡೆಯುವಂತಹ ಪ್ರವಚನ ಇದು 5-6 5-6 ನಡೆಯುವಂತಹ ಪ್ರವಚನ 4 ವಾರದ್ದು. ಅದರಲ್ಲಿ ಮೊದಲು ಪ್ರಿಫರೆನ್ಸ್ ನಿಮಗೆ, ಮೊದಲು ವಾರ ನಿಮಗೆ. ತಿಂಗಳಲ್ಲಿ 1 ವಾರ ವಿದ್ಯಾಪೀಠದಲ್ಲಿ ಇನ್ನು ಮುಂದೆ ಇರುತ್ತೆ. 2ನೇ ವಾರ, 3ನೇ ವಾರ ಬೇರೆ ಬೇರೆ ಕಡೆ, 4ನೇ ವಾರ ಭಾಗವತಾಶ್ರಮ, 3ನೇ ವಾರ ಪರಗಿ ಅಂತಿದ್ದಾರೆ, ಪರಗಿ ವಸಂತ ಕುಮಾರ್ ಅವರ ಮನೆಯಲ್ಲಿರುತ್ತೆ. ಆದಮೇಲೆ ಎರಡನೇ ವಾರ ಬಂದುಬಿಟ್ಟು ಟೀ ಬ್ಲಾಕ್ ರಾರ್ ಮಾಡಿದ್ರೆ ಬದರಿನಾಥ್ ಅಂತಿದ್ದಾರೆ ಅವರ ಮನೆಯಲ್ಲಿ ಆಗುತ್ತೆ. ಈ ರೀತಿಯಲ್ಲಿ ನಾಲ್ಕು ವಾರಗಳನ್ನು ನಾಲ್ಕು ಜನರಿಗೆ ಹಂಚಿಕೊಟ್ಟಿದ್ದೇನೆ. ಇವಾಗ ಅದು ಐದರಿಂದ ಆರಾದ್ದರಿಂದ ಇವತ್ತೇ ಶುರು ಮಾಡೋಣ. ಇನ್ನೇನು ಎರಡು ದಿವಸ ಇದೆಲ್ಲ, ಒಂದೇ ತಾರೀಕು ಶುರು ಆಗಲಿಕ್ಕೆ, ಇದು 29, ನಾಳೆ ನಾಳದ್ದು 30-31 ಆದರೆ ಒಂದರಿಂದ ಏಳುವರೆಗೆ ನಿಮ್ಮದೇ ಪಾಲು. 5 ಗಂಟೆಗೆ ಸೇರೋಣ. ನೀವು ಕೇಳಿದ್ದೀರಾ 5 ಗಂಟೆಗೆ ಆದರೆ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀರಾ, ಅದಕ್ಕೆ 5-6 ಒಂದು ವಾರ ಅಲ್ಲ, ಮತ್ತೆ 3 ವಾರ ನಮಗೆ ಲಾಸ್ ಆಗುತ್ತಲ್ಲ. ಇಲ್ಲ, ಕೇಳಿದ್ದೆಷ್ಟಿರುತ್ತೆ ಅಂದರೆ 3 ವಾರ ನೀವು ಕೂತರೂ ಚಿಂತನೆ ಮಾಡಲಿಕ್ಕೆ ಟೈಮ್ ಸಾಕಾಗಲ್ಲ. ಅಷ್ಟು ನಾನು ಒಂದು ವಾರದಲ್ಲೇ ಕೊಡ್ತಾ ಇದ್ದೇನೆ. 3 ವಾರ ಕೊಟ್ಟರೆ ಏನಾಗುತ್ತೆ, ಕೇಳಿದ್ದಿರುತ್ತೆ, ಮನೆಗೆ ಹೋದ್ರೆ ಚಿಂತನೆ ಮಾಡಲಿಕ್ಕೆ ಟೈಮ್ ಇರಲ್ಲ, ಹೌದಲ್ವೋ? ಆ ಚಿಂತನೆ ಮಾಡಲಿಕ್ಕೆ ಟೈಮ್ ಕೊಡಬೇಕು ಅಂತ ಈ ಥರ ಮಾಡಿದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.